caso la coja cama.
अस्य श्री ब्रह्मरुद्र प्रभृति सुर नर द्विशत्रात्मकस्य विष्णुर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम्। पञ्चमोऽध्यायः। नारद उवाच देवदेव नमस्तेऽस्तु भूतभावनपूर्वजा तद्विजानीहि यज्ञानम् आत्मतत्त्वनिदर्शनम्। नारद उवाच नारदरीग ಹಿಂದೆ ಏನು ಹೇಳಿದ್ರಿವರು ವರ್ಷಧರಾಜನ ಪ್ರಶ್ನೆಗೆ ಶುಕಮುನಿಗಳು ಉತ್ತರವನ್ನು ಕೊಡ್ತಾ ಇದೇ ಪ್ರಶ್ನೆಯನ್ನು ಹಿಂದೆ ನಾರದರಿಗೆ ಬ್ರಹ್ಮದೇವರು ಏನು ಉತ್ತರ ಕೊಟ್ಟಿದ್ರು ಅದನ್ನು ಹೇಳ್ತೇವೆ ಅಂತ ಹೇಳಿದ ತಕ್ಷಣ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ ನಾರದರು. ಒಮ್ಮೆ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ, ದೇವದೇವ ನಮಃ ತೇ ಅಸ್ತು ಭೂತಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ. ದೇವದೇವ ದೇವದೇವ ಅದೇ ವಾಯುರ್ದೇವದೇವೋ ವಿಶಿಷ್ಟ ಪ್ರತಿ ಕೇಳ್ತೇವೆ ವಾಯಸ್ತುತಿಯೊಳಗೆ ವಾಯುರ್ದೇವೋ ಭಿವನಾದೋ ಮಹೌಜಾಃ ಸರ್ವೇಷಾಂಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿ ದೇಹಿನಾಂ ದೇಹಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಅದಕ್ಕೆ ದೇವದೇವ ಹಿಂದೆ ವಾಯುದೇವರಾಗಿದ್ದವರಾದರೆ ಸರಿ ಹೋಯಿತು. ಅದು ನಮಸ್ ದೇವಾನಾಂ ದೇವ ಜೀವೋತ್ತಮ ಅಂತ ಅರ್ಥ. ತೇ ನಮಃ ಅಸ್ತು ನಿಮಗೆ ನಮಸ್ಕಾರ. ಭೂತಭಾವನ ಪೂರ್ವಜ ಭೂತಭಾವನ ಅಂದರೆ ಯಾವ ಭೂತಗಳು ಹುಟ್ಟಿ ಬಂದಿವೆ ಅವರಲ್ಲಿ ಮೊದಲನೆಯವರು ನೀವು ಹುಟ್ಟಿರ್ತಕ್ಕಂಥ ಪ್ರಾಣಿಗಳಲ್ಲಿ ಚೇತನಗಳಲ್ಲಿ ಮೊದಲನೆಯವರು ಅದು ಬ್ರಹ್ಮದೇವರನ್ನೇ ಮೊದಲನೇ ಸೃಷ್ಟಿ ಮಾಡ್ತಾರೆ ಪರಮಾತ್ಮ. ಆದ್ದರಿಂದ ಭೂತಭಾವನ ಪೂರ್ವಜ ವಾಗಾದೀಂದ್ರಿಯ ಅತ್ರ ಬ್ರಹ್ಮ ಕರ್ತಾಹಂ ಕರಣಮಿತಿ ವ್ಯತ್ಯಯೋ ಭೇದ ಸ್ವಾತಂತ್ರ್ಯ ಕರಣ ಶ್ರುತಿ ವಚನಾತಿಥಿ ಮುಂದೆ ಹೇಳ್ತಾರೆ. ತದ್ವಿಜಾನೀಹಿ ಅದನ್ನು ತಿಳಿಸಿಕೊಡಿ ಏನನ್ನ ಯತ್ ಜ್ಞಾನಂ ಆತ್ಮತತ್ವ ನಿದರ್ಶನಂ ಯಾವ ಜ್ಞಾನ ಆತ್ಮತತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಡುತ್ತೆ ಅದನ್ನು ತಿಳಿಸಿಕೊಡಿ. ಆತ್ಮತತ್ವ ಆತ್ಮನಃ ಪರಮಾತ್ಮನಃ ತತ್ವಂ ನಿತರಾಂ ದರ್ಶಯತೀತಿ ಆತ್ಮತತ್ವ ನಿದರ್ಶನಂ. ಯಾವುದು ಆತ್ಮತತ್ವವನ್ನು ಪರಮಾತ್ಮನ ತತ್ವವನ್ನು ನೀ ದರ್ಶನ ವಿಶೇಷವಾಗಿ ತೋರಿಸಿಕೊಡ್ತಕ್ಕಂತಹ ಜ್ಞಾನ ಇದೆ ಯತ್ ಜ್ಞಾನಂ ತತ್ ವಿಜಾನಿ ಅದನ್ನು ತಿಳಿಸಿಕೊಡಿ. ಯದ್ರೂಪಂ ಯದಧಿಷ್ಠಾನಂ ಯತಃ ಸೃಷ್ಟಂ ಇದಂ ವಿಭೋ ಯತ್ ಸಂಧ್ಯಂ ಯತ್ ಯತ್ ಸಂಸ್ಥಂ ಯತ್ ಪರಂ ಯಚ್ಚ ಯತ್ತತ್ವಂ ವದ ತತ್ವತಃ. ಯದ್ರೂಪಂ ಯದಧಿಷ್ಠಾನಂ ಯತಃ ಸೃಷ್ಟಂ ಇದಂ ವಿಭೋ ಯತ್ ಸಂಸ್ಥಂ ಯತ್ ಪರಂ ಯಚ್ಚ ತತ್ತತ್ವಂ ವದ ತತ್ವತಃ. ಯದ್ರೂಪಂ ತತ್ವದ ಸ್ವರೂಪ ಎಂಥದ್ದು. ಯದಧಿಷ್ಠಾನಂ ಯಾವುದು ಅದನ್ನು ಆಶ್ರಯಿಸಿದೆ. ಯತಃ ಸೃಷ್ಟಂ ಇದಂ ಇಡೀ ಜಗತ್ತೆಲ್ಲ ಯಾರಿಂದ ಸೃಷ್ಟವಾಗಿದೆ. ವಿಹೋ ಎಲೆ ಬ್ರಹ್ಮದೇವರೇ. ಯತ್ ಸಂಸ್ಥಂ ಯಾರಲ್ಲಿ ನೆಲೆಸಿದೆ. ಯತ್ ಪರಂ ಹರಿರೇವ ಪರಃ ಯಾರ ಪರವಾಗಿದೆ ಯಾರಿಗೋಸ್ಕರವಾಗಿದೆ. ಹೆಚ್ಚ ಅದರ ಅದು ಅಂತಹ ತತ್ವವನ್ನು ನನಗೆ ತಿಳಿಸ್ಬೇಕು. ತತ್ವತಃ ತಿಳಿಸಿ ತತ್ವವನ್ನು ತತ್ವತಃ ತಿಳಿಸಿ ತತ್ವವನ್ನು ಹೇಳ್ತೇವೆ ಅಂತ ಹೇಳಿ ತುಂಬ ಜನ ಅತತ್ವವನ್ನು ಹೇಳಿದ್ದೇ ಜಾಸ್ತಿ. ಹೆಸರೇ ಮಾಯಾವಾದ. ಆದ್ದರಿಂದ ತತ್ತತ್ವಂ ವದ ತತ್ವತಃ. ತತ್ವದ ಸ್ವರೂಪ ಅದರ ಅಧಿಷ್ಠಾನ ಅದರ ಅದರಿಂದ ಆಗ್ತಕ್ಕ ಯಾವುದರಿಂದ ಸೃಷ್ಟಿಯಾಗಿದೆ ಅದು ಯಾವುದನ್ನು ಆಶ್ರಯಿಸಿ ಇದೆ ಯತ್ಪರಂ ಅಂತ ತತ್ವವನ್ನು ನನಗೆ ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದ್ರು. ಸರ್ವಂ ಹಿ ಏತದ್ ಭವಾನ್ ವೇದ ಭೂತಭವ್ಯಭವತ್ ಪ್ರಭು ಕರಾಮಲಕವದ್ವಿಶ್ವಂ ವಿಜ್ಞಾನಾವಸಿತಂ ತವಾ. ಸರ್ವಂ ಹಿ ಏತದ್ ಭವಾನ್ ವೇದ ಭೂತಭವ್ಯಭವತ್ ಪ್ರಭು ಕರಾಮಲಕವತ್ ವಿಶ್ವಂ ವಿಜ್ಞಾನಾವಸಿತಂ ತವಾ. ಸರ್ವಂ ಹಿ ಏತತ್ ಇದೆಲ್ಲವನ್ನೂ ಕೂಡ ಭವಾನ್ ನೀವು ವೇದ ತಿಳಿದಿರುವಿರಿ ಇದೆಲ್ಲವನ್ನು ಸಹ ನೀವು ತಿಳಿದಿರುವಿರಿ. ಭೂತಭವ್ಯ ಭವತ್ ಪ್ರಭು ಯಾತಕ್ಕೆ ಅಂದರೆ ಭೂತ ಭವ್ಯ ಭವತ್ ವಿಷ್ಣು ಸಹಸ್ರಾವದಲ್ಲಿ ಬರೋ ಪದ ಅದು ವಾಯುದೇವರಿಗೂ ಅನ್ವಯ. ಅಥವಾ ಅದಕ್ಕೆ ಸರ್ವಶಬ್ದ ವಾಚ್ಯತ್ವ ವಾಯುದೇವರಿಗೂ ಕೂಡ ಒಂದು ಸ್ಟೇಜಲ್ಲಿದೆ. ಎಲ್ಲ ಸ್ಟೇಜಲ್ಲ ಒಂದು ಸ್ಟೇಜಲ್ಲಿದೆ. ಅದಕ್ಕೆ ನಿದರ್ಶನ ಇದು ಭೂತ ಭವ್ಯ ಭವತ್ ಪ್ರಭು. ಭೂತ ಹಿಂದಾದ ಭವ್ಯ ಮುಂದಾಗುವ ಭವತ್ ಈಗಿರುವ ಪ್ರಭು ಅದಕ್ಕೆ ಸ್ವಾಮಿ. ಭೂತಾನಾಂ ಭವ್ಯಾನಾಂ ಭವತಾಂಚ ಪ್ರಭು ಭೂತಭವ್ಯ ಭವತ್ ಪ್ರಭು. ಅದೇ ಅದಕ್ಕೇನೆ ನಾರಾಯಣ ಎಲ್ಲರೂ ಒಂದೊಂದು ಕಾಲಕ್ಕೆ ಇರ್ತಾರೆ, ಆದರೆ ಪರಮಾತ್ಮ ಎಲ್ಲ ಕಾಲಕ್ಕೂ ಎಲ್ಲರಿಗೂ ಸ್ವಾಮಿ. ಇವರು ಒಡೆತನ ಇವರಿಗಿದೆ, ಆದರೆ ವ್ಯಾಪಾರ ಇವರಿಗಿಲ್ಲ, ಜಗದ್ ವ್ಯಾಪಾರ ವರ್ಜ್ಯಂ. ಕರಾಮಲಕವದ್ ವಿಶ್ವಂ ವಿಜ್ಞಾನಾವಸಿತಂ ತವ, ತವ ವಿಜ್ಞಾನೇ ಅವಸಿತಂ. ನಿಮ್ಮ ಜ್ಞಾನದಲ್ಲಿ ಎಲ್ಲ ಏನು ಸೇರ್ಕೊಂಡಿದೆ ಅಂದರೆ ವಿಶ್ವಂ ಇಡೀ ಜಗತ್ತೆಲ್ಲ ಕರತಲ ಆಮಲಕವತ್, ಕರತಲ ಆಮಲಕವತ್. ಕರತಲ ಅಂದರೆ ಅಂಗೈ, ಕರ ಕೈ, ತಲ ಅಂಗೈ, ಅದರ ಆಮಲಕ ಅಂದರೆ ನೆಲ್ಲಿಕಾಯಿ. ಅಂಗೈಯೊಳಗೆ ಕಾಣತಕ್ಕಂಥ ನೆಲ್ಲಿಕಾಯಿಂದ ಸ್ಪಷ್ಟವಾಗಿ ಕಾಣುತ್ತೆ ಅಂತಾರೆ. ಅಂಗೈ ನೆಲ್ಲಿಕಾಯಿ ಇಟ್ಕೊಂಡ್ರೆ ಹೇಗೆ ಬೇಕಾದ್ರೆ ಹೀಗೆ ಹೀಗೆ ಹೇಗೆ ಬೇಕಾದ್ರೆ ನೋಡ್ಬೋದು. ಆ ಥರ ಸಂಪೂರ್ಣ ಸರ್ವಜ್ಞರ ನೀವು ಅಂತಾರೆ, ಪೂರ್ಣ ಪ್ರಜ್ಞರು. ಆ ಆಮಲಕ ಅಂದರೆ ನೆಲ್ಲಿಕಾಯಿ. ಯದ್ವಿಜ್ಞಾನೋ ಯದಾಧಾರೋ ಯತ್ಪರಸ್ತ್ವಂ ಯದಾತ್ಮಕಃ ಏಕಃ ಸೃಜಸಿ ಭೂತಾನಿ ಭೂತೈಹಿ ಏವ ಆತ್ಮಮಾಯಯಾ. ಏಕಃ ಸೃಜಸಿ ಭೂತಾನಿ, ನೀವೊಬ್ಬರೇನೆ ಆ ಯದ್ವಿಜ್ಞಾನ ಯದಾಧಾರ ಯತ್ಪರ ತ್ವಂ ಯದಾತ್ಮಕ ಏಕಃ ಸೃಜಸಿ ಭೂತಾನಿ ಭೂತೈಹಿ ಏವ ಆತ್ಮಮಾಯಯಾ. ಯದ್ವಿಜ್ಞಾನ, ಯಾವುದರಿಂದ ವಿಜ್ಞಾನವನ್ನು ಹೊಂದಿ ಅಥವಾ ಯಾವುದರ ವಿಜ್ಞಾನವನ್ನು ಹೊಂದಿ, ಯದಾಧಾರ ಯಾರನ್ನು ಆಶ್ರಯಿಸಿ, ಯತ್ಪರ ಯಾರನ್ನು ನೀವು ಶ್ರೇಷ್ಠ ಅಂತ ಭಾವಿಸಿ, ತ್ವಂ ಯದಾತ್ಮಕ ಯಾವುದರ ಸ್ವರೂಪವಾಗಿದ್ದು, ಏಕಃ ಒಬ್ಬರೇನೆ ಭೂತಾನಿ ಸೃಜಸಿ ಭೂತೈಹಿ ಏವ ಆತ್ಮಮಾಯೆಯ. ಭೂತಾನಿ ಭೂತೈಹಿ ಏವ, ಭೂತಾನಿ ಪ್ರಾಣಿಗಳನ್ನು ಭೂತೈಹಿ ಪಂಚಭೂತಗಳಿಂದನೇ ಆತ್ಮಮಾಯೆಯ ನಿಮ್ಮ ಇಚ್ಛೆಯಿಂದ ಸೃಷ್ಟಿ ಮಾಡ್ತಾ ಇದ್ದೀರಿ. ಸ್ವಾರಸ್ಯ ಏನಂದರೆ ಯದ್ವಿಜ್ಞಾನ ಯದಾಧಾರ, ಅದಕ್ಕೆ ಎತ್ ಅಂದರೆ ಯಾವುದರಿಂದ, ನೀವೇ ಜ್ಞಾನಸ್ವರೂಪರು. ಯದಾಧಾರ ನೀವೇ ಎಲ್ಲದಕ್ಕೂ ಆಧಾರ, ಯತ್ಪರ ತ್ವಂ ನೀವೇ ಎಲ್ಲದಕ್ಕಿಂತ ದೊಡ್ಡವರು, ಯದಾತ್ಮಕ ಎಲ್ಲದರ ಸ್ವರೂಪ ನೀವೇ. ಈ ರೀತಿ ನೋಡೋದಕ್ಕೆ ಏನು ಕಾಣುತ್ತೆ, ಬ್ರಹ್ಮದೇವನೆಲ್ಲ ಹೊಗಳಿದಾಗೆ ಒಳಗಾಗಲ್ಲ. ಯದ್ವಿಜ್ಞಾನ ಯಾರನ್ನು ಆಶ್ರಯಿಸಿ ಜ್ಞಾನ ಪಡೆದಿದ್ದೀರೋ ಹಾಗೆ ನೋಡೋದಕ್ಕೆ ಏನಂತ ಸ್ತೋತ್ರ ಮಾಡ್ತಿದ್ದಾರೆ ಇವರೀಗ, ನೀವೇ ಎಲ್ಲ ನೀವೇ ಅಲ್ಟಿಮೇಟ್ ಅಂಬರಿ ಸ್ತೋತ್ರ ಮಾಡ್ತಾರೆ. ಏಕಃ ಸೃಜಿಸಿ ಭೂತಾನಿ, ನೀವೊಬ್ಬರೇ ಸ್ವತಂತ್ರರಾಗಿ ಪ್ರಾಣಿನ ಸೃಷ್ಟಿ ಮಾಡ್ತಾ ಇದ್ದೀರಿ. ಭೂತೈರೇವ ಆತ್ಮಮಾಯೆಯ, ಒಂದು ಹಂತದನ್ನ ತಪ್ಪು ತಿಳ್ಕೊಂಡ್ರೆ ಹೇಗಿರುತ್ತವೆ ನಿದರ್ಶನ ಇದು. ವಾಯುದೇವ ಬ್ರಹ್ಮ ನಾರದರು ತಪ್ಪು ತಿಳ್ಕೊಂಡಿಲ್ಲ, ಪೂರ್ವಪಕ್ಷವನ್ನು ಆ ರೀತಿ ಮಾಡ್ತಾ ಇದ್ದಾರೆ. ಏನ ನಿಮ್ಮ ಸ್ವರೂಪ ಏನು, ನಿಮ್ಮ ಸ್ವರೂಪ ಅಂದ್ರೆ ಏನಂದ್ರೆ ನಿಮ್ಮ ಟೋಟಲ್ ಎಲ್ಲ ವಿಧವಾದಂತಹ ನಿಮ್ಮ ಸಮಗ್ರ ಚಿತ್ರ. ಯಾರು ನೀವು ಯಾರು ಅಂತ ಕೇಳ್ತಾರೆ, ನಿಂತ್ಕೊಂಡಿರ್ತಾರೆ ಯಾರು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಅದೇನರ್ಥ, ನಿಮ್ಮ ಆಕಾರ ಕಂಡಿದೆ ಹೊರತು ಏನು ಕಂಡಿಲ್ಲ, ವ್ಯಕ್ತಿತ್ವ ಕಂಡಿಲ್ಲ, ಅದಕ್ಕೆ ಸ್ವರೂಪ ಅಂತ ಕರೀತಾರೆ. ಅರ್ಥ ಆಯ್ತು? ಈ ಸ್ವರೂಪ ಗೊತ್ತಾಯ್ತು, ಎಷ್ಟು ಸತ್ತ ಏನಂತಾರಲ್ಲ, ಈಗ ಸ್ವರೂಪ ಹೊರಗೆ ಬಿತ್ತು ಅಂದ್ರೆ ಕಂಡಿದ್ದೇ ಬೇರೆ ಅಡ್ಡಾಗತ್ತೆ. ಮುಂದೆ ಬಂದ್ಬಿಡಿ, ವ್ಯಕ್ತಿತ್ವ ಬೇರೆ. ಆದ್ದರಿಂದ ನೋಡೋದಕ್ಕೂ ಒಬ್ಬ ವ್ಯಕ್ತಿ ಇದೇನು ಅಂತ ಕೇಳಿ ನೋಡೋದು, ವ್ಯಕ್ತಿ ಇದೇನು ಅಂತ ಕೇಳೋದು, ಫಸ್ಟ್ ಟೈಮ್ ನೋಡಿದಾಗ ಕಾಣುತ್ತೆ ಇದೇನೋ ಗೊತ್ತಿರಲಿ, ಟಿ ವಿ ಹೇಳಬೇಕು ಆಮೇಲೆ ಆ ಥರ. ಏಕಃ ಸೃಜಸಿ ಭೂತಾನಿ ಭೂತೈರೇ ರೂಪ ಸ್ವರೂಪ, ಅದಕ್ಕೆ ಹೇಳಿದ್ರು. ರೂಪ ಅಂದರೆ ಅಪ್ಯರೆಂಟ್, ಹೊರಗೆ ಕಾಣೋದು, ಎಕ್ಸ್ಟರ್ನಲ್. ಸ್ವರೂಪ ಅಂದ್ರೆ ಏನೋ ಒಳಗಿಂದ, ಅದು ಟೋಟಲ್ ಟೋಟಲ್ ಆಗಿರೋ ಸ್ವರೂಪ, ಬರೀ ಅಪಿಯರೆನ್ಸ್ ಮಾತ್ರ ರೂಪ. ಏಕ ಸೃಜಸಿ ಭೂತಾನಿ ಭೂತೈರೇವ ಆತ್ಮಮಾಯೆಯ, ನೋಡೋದಕ್ಕೆ ರಾರದರಿಗೆ ಗೊತ್ತಿಲ್ಲ ಅಂಬ ಕಾಣಿಸುತ್ತೆ. ಗೊತ್ತಿಲ್ಲ ಅಲ್ಲ, ಗೊತ್ತಿದ್ರೆ ಏನ್ ಮಾಡ್ತಾರೆ ಅವರು, ವಿಶೇಷ ತಿಳ್ಕೊಳ್ಳೋದಕ್ಕೆ ಮತ್ತು ಉಳಿದವರಿಗೆ ತಿಳಿಲಿ ಅನ್ನೋ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ದೊಡ್ಡವರು ಏನೇ ಪ್ರಶ್ನೆ ಕೇಳಿದ್ರು ಹಾಕಿ ಎಲ್ಲ ಅದೇ ಹೇಳಿದ್ದ, ಅದು ಪ್ರಶ್ನೆ ಕೇಳಿ ಉತ್ತರ ಕೊಡೋದ್ರಿಂದ ಹೊರಟದ ಅನುಕೂಲ ಆಗಲಿಲ್ಲ. ಪ್ರಶ್ನೆ ಹತ್ರ ಉತ್ತರ ಕೊಟ್ಟಾಗ ಅನುಕೂಲ ಆಗುತ್ತೆ, ಉತ್ತರ ಹೇಳೋದಿಲ್ಲ ಅವರು. ಹೌದೌದು, ಅದಕ್ಕೆ ಭಾಗವತ ಕಂಡ್ರಾಗಲ್ಲ ಬೇರೆಯವರಿಗೆ, ಅದಕ್ಕೆ ಉಳಿದವರು ಕೋಟೆ ಮಾಡಲಿಲ್ಲ. ಮಾಯಾವಾದಿಗಳಾಗಲಿ ವಿಶಿಷ್ಟಾದ್ರು ಕೋಟೆ ಮಾಡೋದಿಲ್ಲ ಭಾಗವತ. ಹಾ, ಅಲ್ಲಿ ಮಾಡಿದ ಅದನ್ನೇ ಮಾಡಬೇಕು. ಅದರಿಂದನೇ ಅವರು ಮೂಲಾಚಾರ ಒಪ್ಲೇ ಇಲ್ಲ. ಉಳಿದವ್ರು ಏನ್ ಮಾಡಿದ್ರೆ ಆಮೇಲೆ ಒಪ್ಲೇಬೇಕು ಅಂತ ಗೊತ್ತಾದ್ರಿಂದ ತಂಪರ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡಿದ್ರು. ವೇದಗಳನ್ನು ಮೊದಲು ಬಿಟ್ಟವರು ಕೆಲವರು, ಅನುಕೂಲ ಇಲ್ಲ ಅಂತ ಹೇಳಿ ತಂಪರ ಅರ್ಥ ಮಾಡಿ ಟ್ರೈ ಮಾಡಿದವರು ಕೆಲವರು, ಎಲ್ಲದರಲ್ಲೂ ಹಾಗೆ ಕಾಣಿಸುತ್ತೆ. ಆತ್ಮನ್ ಭಾವಯಸೇ ತಾನಿ ನ ಪರಾಗ್ ಭಾವಯೇ ಸ್ವಯಂ ಆತ್ಮಶಕ್ತಿರವಷ್ಟಭ್ಯ ಸೂತ್ರಣಾಭಿರಿ ವಾಕ್ಲಿವಾಕ್ಲಮ. ಆತ್ಮನ್ ಭಾವಯಸೇ ತಾನಿ ನ ಪರಾಗ್ ಭಾವಯೇ ಸ್ವಯಂ ಆತ್ಮಶಕ್ತಿಂ ಅವಷ್ಟಭ್ಯ ಸೂತ್ರನಾಭಿಹಿ ಇವ ಅಕ್ಲಮಃ. ಆತ್ಮನ್ ಭಾವಯಸೇ ಎಂಥವರು ಅಂದರೆ ಅಕ್ಲಮಃ, ನೀವು ಯಾವ ಶ್ರಮನೇ ನಿಮಗಿಲ್ಲ. ಕ್ಲಮ ಶ್ರಮ ಒಂದೇ ಅರ್ಥ, ಶ್ರಮವಿಲ್ಲದೇನೆ ಆತ್ಮನ್ ಭಾವ ಎಲ್ಲವನ್ನು ನೀವು ಒಳಗೆ ಇಟ್ಕೊಂಡಿದ್ದೀರಿ. ಪರಾಗ್ ತಾನಿ ಅಂದರೆ ಎಲ್ಲ ಭೂತಾನಿ, ಎಲ್ಲ ಪ್ರಾಣಿಗಳನ್ನು ನೀವು ಒಳಗಿಟ್ಕೊಂಡಿದ್ದೀರಿ. ಪರಾಗ್ ಭಾವಯೇ ಸ್ವಯಂ ಎಲ್ಲವನ್ನು ನೇರವಾಗಿ ಅವನು ಪ್ರತಿಬಿಂಬವಾಗಿ ನೋಡ್ತೀರಿ. ಆತ್ಮಶಕ್ತಿ ಮವಷ್ಟಭ್ಯ ನಿಮ್ಮದೇ ಶಕ್ತಿಯನ್ನು ಹೊಂದಿಬಿಟ್ಟು ಸೂತ್ರನಾಭಿ ಇವ ಸೂತ್ರ ನಾವೇನು ಸೆಂಟ್ರಲ್ ಇದು, ನಾವು ಆಕ್ಸಿಸ್ ಅಂತ ಅಂದೇವಲ್ಲ ಹಾಗೆ, ಆ ಥರ ಎಲ್ಲದಕ್ಕೂ ನೀವು ಮೂಲಭೂತವಾಗಿ ಇನ್ನೊಂದು ಅರ್ಥ ಪೂರ್ಣನಾಭಿ ಅಂತ ಅರ್ಥ ಹೇಳುತ್ತಾರೆ. ಪೂರ್ಣನಾಭಿ ಎಂಬುದು ಹೇಗೆ ಮಾಡುತ್ತೆ, ತನ್ನ ಉದರದೊಳಗಿಂದನೇ ತೆಗೆದು ಸೃಷ್ಟಿ ಮಾಡಿ ಕೊನೆಗೆ ಅದೇ ತಿಂದು ಹಾಕಿಬಿಡುತ್ತೆ ಅಂತ ಜೇಡರ ಬಲೆ ಅಂತೇವಲ್ಲ ಹಾಗೆ ಅನಾಯಾಸವಾಗಿ ಮಾಡ್ತಾ ಇದ್ದೀರಿ. ಅಂದರೆ ಒಳಗಿಂದ ತಂದು ಹೊರಗೆ ಹಾಕಿ ಮತ್ತೆ ಒಳಗೆ ಹಾಕೊಂಡ್ಬಿಡ್ತೀರಿ, ಅಕ್ರಮ ಶ್ರಮನೇ ಇಲ್ಲ. ನಾಹಂ ವೇದ ಪರಂ ತ್ವಂ ಅಸ್ಮಾತ್ ಅವರಂನ ಸಮಂ ವಿಭೋ ನಾಮ ರೂಪ ಗುಣೈರ್ಭಾವ್ಯಂ ಸದಸತ್ ಕಿಂಚಿತನ್ಯತಃ. ನಾ ಅಹಂ ವೇದ ಪರಂ ತು ಅಸ್ಮಾತ್ ಅವರಂ ನ ಸಮಂ ವಿಭೋ ನಾಮರೂಪ ಗುಣೈಃ ಭಾವ್ಯಂ ಸದಸತ್ ಕಿಂಚಿದನ್ಯತಃ. ಅಹಂ ನಾನು ಪರಂ ತು ಅಸ್ಮಾತ್ ಪರಂ ನ ವೇದ ನಿಮಗಿಂತ ಮೇಲೆ ಯಾರಿದ್ದಾರೆ ಅಂತ ಅನಿಸೋದೇ ಇಲ್ಲ. ನಾ ಅವರಂ ನ ಸಮ ವಿಭೋ ನಿನ್ನಿಂದ ಕಡಿಮೆನೂ ಯಾರೂ ಇಲ್ಲ. ನಾ ಸಮಂ ವಿಭೋ ನಿಮ್ಮ ಸಮರೂ ಯಾರೂ ಇಲ್ಲ. ಇಲ್ಲಿ ಫಜೀತಿ ಆಗುತ್ತೆ, ಹೆಚ್ಚಿನವರಿಲ್ಲ ಅಂದ್ರೆ ಸರಿ, ಸಮರಿಲ್ಲ ಅಂದ್ರೆ ಕಡಿಮೆಯವರು ಇಲ್ಲ. ಇವೆಲ್ಲ ನಾರದರು ಒಂದು ಹಂತದಲ್ಲಿ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಅದಕ್ಕೆಲ್ಲ ಪ್ರಶ್ನೆ ಕೇಳಿ ಉತ್ತರ ತರಿಸ್ತಾ ಇದ್ದಾರೆ. ರಾಮರೂಪ ಗುಣೈರ್ಭಾವ್ಯಂ ಸದಸತ್ ಕಿಂಚಿದನ್ಯತಃ. ನಾಮಗಳಿಂದ ರೂಪಗಳಿಂದ ಗುಣಗಳಿಂದ ಇರತಕ್ಕಂತಹ ಸತ್ ಅಸತ್ ಕಿಂಚಿದನ್ಯತಃ, ಸತ್ತಾಗಲಿ ಅಸತ್ತಾಗಲಿ ಮೂರ್ತವಾಗಲಿ ಅಸತ್ತವಾಗಲಿ ನಿಮ್ಮನ್ನು ಬಿಟ್ಟರೆ ಯಾವುದೂ ಇಲ್ಲ, ನೀವೇ ಅಲ್ಟಿಮೇಟ್ ಎಂಬ ರೀತಿಯಲ್ಲಿ ಹೇಳ್ತಾರೆ. ಸ ಭವಾನ್ ಅಚರತ್ ಘೋರಂ ಯತ್ತಪಃ ಸುಸಮಾಹಿತಃ ತೇನ ಖೇದಯಸೇ ನಸ್ತ್ವಂ ಪರಾಂ ಶಂಕಾಂಚ ಯಚ್ಛಸಿ. ಹಾಗೇನು ಪ್ರಶ್ನೆ ಬರಬಹುದು, ಸರಿ ಹಾಗಿದ್ದರೆ ಹಾಗೆ ಉಪವಾಸ ಮಾಡ್ಕೊಂಡು ಹೋಗಿ ಅಂದರೆ ತಿಳ್ಕೊಬಿಟ್ಟಿದ್ರಲ್ಲ ಸಾಕು ಅಂತ ಕೇಳಿದರೆ, ಇಲ್ಲ ಡೌಟ್ ಬರುತ್ತೆ, ಏನು ಡೌಟ್ ಬರುತ್ತೆ ಅಂದರೆ, ಸ ಭವಾನ್ ಅಂಥ ನೀವು ಅಚರತ್ ಘೋರಂ ತಪಃ, ಒಳ್ಳೆ ತಪಸ್ ಮಾಡ್ತಿರಲ್ಲ ಯಾತಕ್ಕಾಗಿದ್ರೆ, ನೀವು ಅಲ್ಟಿಮೇಟ್ ಅಂದ್ಮೇಲೆ ತಪಸ್ ಮಾಡಬಾರ್ದು. ಹಾಂ, ಘೋರಂ ಯತ್ ತಪಃ ಸುಸಮಾಹಿತಃ, ಒಳ್ಳೆ ಒಳ್ಳೆ ನಿಷ್ಠೆಯಿಂದ, ಮತ್ತೆ ಸುಸಮಾಹಿತ ಅಂದ್ರೇನು, ಮನಸ್ಸಾದ ಎಲ್ಲ ಇಂದ್ರಿಯಗಳನ್ನು ಕೂಡ ಸಾವಧಾನವಾಗಿಟ್ಟುಕೊಂಡು ಬಿಟ್ಟು ಒಳ್ಳೆ ಘೋರ ತಪಸ್ ಮಾಡ, ಸಣ್ಣ ಪುಟ್ಟ ತಪಸ್ ಕೂಡ ಅಲ್ಲ, ಸೀರಿಯಸ್ ಆಗಿ ಎಕ್ಸಾಮ್ ಅಲ್ಲಿ ಸೀರಿಯಸ್ ಓದ್ತಾ ಕೂತಾರೆ, ಸ್ಟೂಡೆಂಟು ಪ್ರೊಫೆಸರು, ಅಥವಾ ಪ್ರೊಫೆಸರ್ ಆದ್ರೆ ಕಾಫಿ ಹೊಡೆದು ಕೂತು, ಇವತ್ತಾದ್ರೆ ಬಾಯಿಟ್ಟು ಕೂತಿರ್ತಾರೆ ಆರಾಮಾಗಿ, ಹೋದಲ್ಲ ಪ್ರೊಫೆಸರ್ ಆದ್ರೆ, ಇವ್ ಸ್ಟೂಡೆಂಟ್ ಆದ್ರೆ ಓದ್ಬೇಕು. ನೀವು ನೋಡಿದ್ರೆ ಎಲ್ಲ ಸೀರಿಯಸ್ ಆಗಿ ಮಾಡ್ತಿದ್ದೀರಲ್ಲ, ತೇನ ಖೇದಯಸೇನಃ, ಅದಕ್ಕೆ ನಮ್ಗೆ ಬಹಳ ಯೋಚನೆ ಆಗ್ತಾ ಇದೆ. ತತ್ ತ್ವಂ ಪರಾಂ ಶಂಕಾಂಚ ಎಚ್ಚಿಸಿ, ಒಳ್ಳೆ ಡೌಟ್ ಕ್ರಿಯೇಟ್ ಮಾಡ್ತಿದ್ದೀರಿ ನಮಗೀಗ ನೋಡಿದರೆ, ನೀವು ಅಲ್ಟಿಮೇಟ್ ಅಂತ ಕನಿಸ್ತಾ ಇದೆ. ಇನ್ನೊಂದು ಕಡೆ ನೋಡಿದರೆ ದೊಡ್ಡ ತಪಸ್ ಮಾಡ್ತಾ ಇದ್ದೀರಿ, ನಿಮಗೆ ಸಂದೇಹ ಹುಡ್ತಾ ಇದೆ, ನೀವು ಸರ್ವೋತ್ತಮರು ಹೌದೋ ಅಲ್ವೋ ಅಂತೇಳಿ. ಅದು ಪೂರ್ ಎರಡು ಬಂತೀಗ, ಅವ್ರು ಮಾಡತಕ್ಕಂಥ ಕೃಷ್ಣನ ತಪಸ್ ಮಾಡ್ದ, ಸಂಶಯಕ್ಕೆ ಉತ್ತರ ಏನು ಕೊಟ್ಟರು, ಹಸುರ ಮೋಹನ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಾರೆ ಬ್ರಹ್ಮದೇವರು. ನೋಡ್ಬೇಕೀಗ ಅರ್ಥ ಆಯ್ತಾ, ಈಗ ಬ್ರಹ್ಮದೇವರ ಹಸುರ ಮೋಹನ ಅಂತ ಹೇಳಿದ್ರೆ ಮುದೋಗ್ತಾ ಇತ್ತು. ಅದು ಪ್ರಶ್ನೆ, ಈಗ ನೀವು ದೊಡ್ಡವರಾಗಿದ್ದೀರಿ ಮತ್ತು ತಪಸ್ ಮಾಡ್ತಾ ಇದ್ದೀರಿ, ಒಂದಕ್ಕೊಂದು ವಿರುದ್ಧವಾಗ್ತಾ ಇದೆ, ಏನ್ ಮಾಡ್ಬೇಕು ಇದಕ್ಕೆ, ಅದಕ್ಕೆ ನಿಮ್ಗೆ ದೊಡ್ಡ ಸಂಶಯ ಬರ್ತಾ ಇದೆ. ಏತನ್ಮೇ ಪೃಚ್ಛತ ಸರ್ವಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯಥೈ ವೇದಂ ಅಹಂ ಬುದ್ಧೇನು ಶಾಸಿತಃ. ಏತತ್ ಮೇ ಪೃಚ್ಛತಃ ಸರ್ವಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯಥಾ ಏವ ಇದಂ ಅಹಂ ಬುದ್ಧೇ ಅನುಶಾಸಿತಃ. ಮೇ ನನಗೆ ಏತತ್ ಇದನ್ನ ಪೃಚ್ಛತಃ ಸರ್ವಂ, ಏನು ಕೇಳ್ತೇನಲ್ಲ ಅದಿಷ್ಟನ್ನು ಕೂಡ, ಹೇ ಸರ್ವಜ್ಞ ಹೇ ಸಕಲೇಶ್ವರ, ಸಂಬೋಧನೆ ಅದು, ಸರ್ವಜ್ಞರಾದವರೇ ಸಕಲಕ್ಕೂ ಒಡೆಯರಾದವರೇ ವಿಜಾನಿಗೆ ತಿಳಿಸಿಕೊಡಿ. ಹೇಗೆ ತಿಳಿಸಿಕೊಡ್ಬೇಕು ಅಂದರೆ, ಯಥಾಏವ ಇದಂ ಅಹಂ ಬುದ್ಧೇ ಅನುಶಾಸಿತ, ನನಗೆ ಅರ್ಥ ಆಗಬೇಕು ಆ ರೀತಿ ಹೇಳಿಕೊಡಿ. ಗೊತ್ತಾಯ್ತಾ, ಬರೀ ವಿಷಯ ಹೇಳೋದು ಬೇರೆ, ನಮಗೆ ತಿಳಿಯ ಹೇಳೋದು ಬೇರೆ. ಯಥಾ ಹೇಗೆ ಇದಂ ಇದನ್ನು ಅಹಂ ನಾನು ಅನುಶಾಸಿತ ನೀವು ಹೇಳಿದಾಗ ಬುದ್ಧೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತಲ್ಲ, ಹಾಗೆ ಹೇಳಿ. ಇದು ನಾರದರು ಕೇಳಿದ ಪ್ರಶ್ನೆ. ಏತನ್ಮೇ ಪೃಚ್ಛತ ಸರ್ವಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯಥೈ ವೇದಂ ಅಹಂ ಬುದ್ಧೇ ಅನುಶಾಸಿತ. ಇನ್ನು ನಮ್ಮ ಜನ ಯೋಚನೆ ಮಾಡಬೇಕು, ಭಗವಾನ್ ಅದು ಕರ್ಕೊಂಡ್ಬಿಟ್ಟಿರ್ತಾರೆ, ಒದ್ದಾಡ್ತಿರ್ತಾರೆ, ಕೇಳಬೇಕು ಭಗವಾನ್ ಹೋದವ್ರು ಯಾರಲ್ಲಿ ಒಂದು ಹೇಳಿ, ಭಗವಾನ್ ಆಗಿದ್ದರೆ ಗೋಳಾಡಬಾರ್ದು, ಗೋಳಾಡೋದು ಹಸುರ ಮೋಹನ ಅಂತ ಹೇಳಬೇಕಾಗಿದ್ದಾರೆ, ಹೌದು ತಾನೆ, ಅವರೇ ಹಸುರು ಹಸುರ ಮೋಹನ ಅಂತ ಹೇಳ್ತಾರೆ ಪಾಪ, ಹೌದಲ್ಲ, ಕೇಳೋ ಸಾಧ್ಯತೆ ಇಲ್ಲ. ಅದನ್ನ ಅರ್ಥ ಮಾಡಿ ಪ್ರಶ್ನೆ ಹೇಗೆ ಕೇಳಬೇಕು, ದೊಡ್ಡಸ್ತಿಕೆ ಹೇಳ್ಕೊಂಡ ಮೇಲೆ ಅದು ಕಂಡ್ರಿಟ್ಟರೆ ಇದು ಕಾಣಬಾರ್ದು, ಗೊತ್ತಾಯ್ತಾ, ಕಂಡ ಮೇಲೆ ಡೌಟ್ ಬರಲೇಬೇಕಾಗ, ಗೊತ್ತಾನೆ, ಕಂಡ ಮೇಲೆ ಡೌಟ್ ಬರಲೇಬೇಕು. ಇದನ್ನು ಇಷ್ಟು ಯೋಚನೆ ಮಾಡಿದ್ರೆ ಕೂಡ ಏನಾಗುತ್ತಾಗ, ಒಳ್ಳೆ ಜಿಜ್ಞಾಸೆ ಅನಿಸ್ತದೆ. ಏನು ಮಾಡಿಬಿಡ್ತಾರೆ, ತಾವೇ ಅನುಸಂಧಾನ ಮಾಡಿಬಿಡ್ತಾರೆ, ಇಲ್ಲ ಇಲ್ಲ ಬಾಡಿ ದೊಡ್ಡವರು, ದೇವರೇ ದೇವರೇ ಅಂದರೆ ದೇವರು ಕಲ್ಪನೆ ಅವರಿಗಿಲ್ಲ ಅಂತ ಆಯ್ತಾ, ದೇವರು ಗೋಳಾಡೋದು ಅಂದ್ರೆ ಏನರ್ಥ, ದೇವರು ದುಃಖ ಪಡೋ ಅಂದ್ರೆ ಏನರ್ಥ, ದೇವರು ಲಿಮಿಟೆಡ್ ಆಗಿರೋದು ಏನರ್ಥ ಅಂದಮೇಲೆ ಅಲ್ಲ, ಅಷ್ಟು ತಿಳ್ಕೊಂಡ್ರೆ ತತ್ವಜ್ಞಾನ ಬಂದಾಗ ಲೆಕ್ಕ. ಈ ಯೋಚನೆ ಮಾಡೋದನ್ನ ಇಲ್ಲಿ ಅರ್ಥ ಮಾಡ್ಕೋಬಹುದು. ಏನ ಅದೇ ಹೇಳಿ, ಸಕಲೇಶ್ವರ ಒಂದರ್ಥದಲ್ಲಿ ಎಲ್ಲರಿಗೂ ಸರಿನೇ, ರಾಜರು ಏನಂತಾರೆ, ಸರ್ವಾಧಿಪ ಅಂತ ಕರೀತಾರೆ, ಗೌರ್ಮೆಂಟ್ ಸರ್ವಕಾರ ಸರ್ಕಾರ ಅಂತ ಹೆಸರು, ಅದು ಆರ್ಥ ಲಿಮಿಟೆಡ್ ಸೆನ್ಸ್ ಅಲ್ಲಿ ಸರಿನೇ, ಆದ್ರೆ ಅಬ್ಸಲ್ಯೂಟ್ ಸೆನ್ಸ್ ದೇವರಿಗೆ ಒಂದೇ ಅದು. ಬ್ರಹ್ಮೋವಾಚ ಸಮ್ಯಕ್ ಕಾರುಣಿಕ ಸೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ ಸಮ್ಯಕ್ ಕಾರುಣಿಕಸ್ಯ ಇದಂ ವತ್ಸತೆ ವಿಚಿಕಿತ್ಸಿತಂ ಯತ್ ಅಹಂ ಚೋದಿತಃ ಸೌಮ್ಯ ಭಗವದ್ವೀರ್ಯ ದರ್ಶನೇ. ನಾರದರೇ, ಎಂಥವರು ನೀವು ಅಂದರೆ ನಾರದರು ಬ್ರಹ್ಮದೇವರನ್ನ ಯಾತಕ್ಕೆ ಕೇಳ್ತಾರೆ ಅಂದರೆ ಏನು ಪ್ರಶ್ನೆ? ಅವ್ರ ಮಗ, ಅವರು ಗೊತ್ತಾಯ್ತಾ, ಮಗ ಲೋಕದೃಷ್ಟಿಯಲ್ಲಿ ಬ್ರಹ್ಮದೇವರು ಏನಂತಾರೆ, ಎಲ್ಲರಿಗೂ ತಂದೆ, ಆದ್ದರಿಂದ ಕೇಳೋದು ಬಹಳ ಸಹಜವಾದದ್ದು. ಅದು ಯಾರನ್ನೋ ಸರ್ವೋತ್ತವರು ಅಂತ ಸಂಶಯ ಬಂದರೆ ಅದು ಅರ್ಥ ಇಲ್ಲ. ಬಟ್ ಇಲ್ಲಿ ಸಂಶಯ ಬರೋಕ್ಕೊಂದು ಕಾರಣ ಇದೆ, ಗೊತ್ತಾಯ್ತಾ. ಇವತ್ತು ಆ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾನೆ, ಅವನೇ ಅಲ್ಟಿಮೇಟ್. ಬಟ್ ಸ್ಟಿಲ್ ಅವನೇನು ಸರ್ವೋತ್ತಮ ಅಲ್ಲ, ಅದಕ್ಕೆ ಅಲ್ಟಿಮೇಟ್ ಅಷ್ಟೇ ಹೊರತು ಉಳಿದು ಸರ್ವೋತ್ತಮರಲ್ಲ. ಆ ದೃಷ್ಟಿಯಲ್ಲಿ ನಾರದರು ಈ ರೀತಿ ಕೇಳೋದು ಒಳ್ಳೆ ಸಂಗತವಾದ ಪ್ರಶ್ನೆ ಇದೆ. ಸಮ್ಯಕ್ ಕಾರುಣಿಕಸ್ಯ, ತುಂಬ ಕರುಣಾಡುಗಳಾದ ನೀವು, ತೇ ವಿಚಿಕಿತ್ಸಿತ, ಏನು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಅದು ಬಹಳ ಸಮ್ಯಕ್, ಸರಿಯಾದದ್ದು. ಅದು ಒಂದು, ನೀವು ಕರುಣಾಡುಗಳು, ಜನಗಳಿಗೆಲ್ಲ ತಿಳಿಸ್ಬೇಕು ಅಂತ ಹೊರಟಿದ್ದೀರಿ. ಅವರೇ ಹೇಳಿದಾಗ ಲೆಕ್ಕ, ಈಗ ಇಂಥ ಪ್ರಶ್ನೆ ಕೇಳಿದಾಗ ಎಷ್ಟೊಂದು ಜನ ಪ್ರಶ್ನೆ ಮನಸ್ಸಲ್ಲಿರುತ್ತೆ, ಕೇಳೋದು ಸಂಕೋಚ, ಭಯ, ನಮಗೆ ತಿಳಿಯುತ್ತಲ್ಲೋ ಅಂತ ಯೋಚನೆ, ಉಳಿದವ್ರು ನಕ್ಕ ಬಿಟ್ಟರೆ ಕಷ್ಟ ಅಂತ ಭಯ, ಏನೇನೋ ಯೋಚನೆ ಮಾಡ್ಕೊಂಡಿರ್ತಾರೆ. ಆದರೆ ಭಾರತದಲ್ಲಿ ಎಲ್ಲ ಬಿಟ್ಟು ಯಾತಕ್ಕೆ ಕೇಳ್ತಿದ್ದೀರಿ? ನೀವೀಗ ಕರುಣೆಯಿಂದ ಕೇಳ್ತಾ ಇದ್ದೀರಿ. ಅದು ಯದಹಂ ಚೋದಿತ ಸೌಮ್ಯ, ಇನ್ನೊಂದು ಅರ್ಥದಲ್ಲಿ ಸಮ್ಯಕ್ ಕಾರುಣಿಕಸ್ಯ ವಿಚಿಕಿತ್ಸಿತ, ಕರುಣಾಕರಣಾದ ದೇವರ ಬಗ್ಗೆ ಏನು ಪ್ರಶ್ನೆ ಕೇಳಿದ್ದಿರಲ್ಲ ಆ ಅರ್ಥ. ಈಗ ಕರುಣಾಳವಾದ ದೇವರ ಬಗ್ಗೆ ಅದು ಕರ್ಮಕ. ಈಗ ಷಷ್ಠಿ ಯಾವ ಅರ್ಥದ ಕರ್ತಕರ್ಮಣೋ ಕೃತಿ ಅಂತಿರೋದ್ರಿಂದ ತುಂಬ ಪರಮಾದ ಕರುಣಾಳವಾದ ಪರಮಾತ್ಮನ ಬಗ್ಗೆ ಕೇಳೋದು ಕೊಟ್ಟಿದ್ದೀರಿ ನೀವೀಗ. ಇದರಿಂದ ಅಲ್ಲಿಗೆ ಹೋಗ್ತಿ ಎಂಡ್ ಆಗ್ಬೇಕಲ್ಲ ಅಲ್ಲಿ, ಈಗ ಅದಕ್ಕೆ ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅಂತ. ಇದೇ ರೀತಿ ಪರಿಷತ್ ರಾಜನೇನಂತ ಹೇಳಿದ್ರು ಶುಕಮುನಿಗಳು, ವರಿಯಾನೇಶತೆ ಪ್ರಶ್ನೆ ಕೃತಂ ಲೋಕಹಿತಂ ರೂಪ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅಂತ ಅವ್ರು ಹೇಳಿದರು. ಒಳ್ಳೆ ಪ್ರಶ್ನೆ ಕೇಳಿ ಇವರು ಹೇಳ್ತಾರೆ, ಅರ್ಥ ಆಯ್ತಾ? ಯಾವ್ದು ನಾಲ್ಕು ಜನಕ್ಕೆ ಉಪಕಾರ ಆಗೋ ಪ್ರಶ್ನೆ, ಅತ್ಯಂತ ಉಪಯುಕ್ತವಾದ ಪ್ರಶ್ನೆ, ಕೇಳಿದಾಗ ಏನಾಗುತ್ತೆ? ಬಹಳ ಖುಷಿಯಾಗುತ್ತೆ. ಅನೇಕ ಜನಕ್ಕೆ ರೋಟ್ ಮಾಡಿಸಿ ಎಲ್ರಿಗೂ ಬರುತ್ತೆ, ಅರ್ಥ ಆಯ್ತಾ? ಒಳಗೆ ಮಾಡಿಸಿದ ತನಕ ಅಷ್ಟೇ ಲಿಮಿಟ್ ಆಗುತ್ತೆ. ಈ ರೋಟ್ ಮುಂದೆ ಹೇಗೆ ಪಬ್ಲಿಕ್ ಅಂತ ಆಗುತ್ತೋ ಆ ಥರ ಪ್ರಶ್ನೆ, ಇಂಥ ಪ್ರಶ್ನೆಗಳು ಎಂಥ ಪ್ರಶ್ನೆಗಳಿವೋ ಪಬ್ಲಿಕ್, ಎಲ್ಲರಿಗೂ ಉಪಯುಕ್ತವಾದ ಪ್ರಶ್ನೆಗಳು. ಯದಹಂ ಚೋದಿತಃ, ಯದಹಂ ಕರುಣಿಕಶ್ಚೇತ್ ಲೋಕೋಪಕಾರ ಕಂಚ ಇದಂ ಮಿತಿ ಲಕ್ಷಯತಿ. ಯಾತಕ್ಕೆ ಏಕೆಂದರೆ ಅಹಂ ನಾನು ಚೋದಿತಃ ನಿಮ್ಮಿಂದ ಪ್ರಚೋದಿತನಾಗಿ ಭಗವದ್ವೀರ್ಯದರ್ಶನೇ, ಭಗವದ್ವೀರ್ಯದರ್ಶನೇ ಅಹಂ ಚೋದಿತಃ, ಪರಮಾತ್ಮನ ಮಹಿಮೆ ಹೇಳೋದಕ್ಕೆ ನಾನೀಗ ಪ್ರೇರಿತನಾದನಲ್ಲ, ಒಳ್ಳೆ ನೆಪ ಸಿಕ್ತಲ್ಲ, ಭಾಳ ಒಳ್ಳೆ ಕೆಲಸ ಇದು, ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ನಾನೃತಂಬತ ತಚ್ಚಾಪಿ ಯಥಾಮಾಂ ಪ್ರಬ್ರವೀಷಿ ಭೋ ಅವಿಜ್ಞಾಯ ಪರಂ ಮತ್ತಃ ಏತಾವತ್ವಂ ಯತೋ ಹಿ ಮೇ. ನಾ ಅನೃತಂ ಬತ ತಚ್ಚ ಅಪಿ ಯಥಾ ಮಾಂ ಪ್ರಬ್ರವೀಷಿ ಭೋ ಅವಿಜ್ಞಾಯ ಪರಂ ಮತ್ತಃ ಏತಾವತ್ವಂ ಯತಃ ಹಿ ಮೇ. ನಾ ಅನೃತಂ ಬತ, ನೀವೇನು ಹೇಳಿದ್ದೀರಿ ಪೂರ್ತಿ ಸುಳ್ಳಲ್ಲ ಅದು. ಯಥಾ ಮಾಂ ಪ್ರಬ್ರವೀಷಿ ತತ್ ಅನೃತಂ ನಾ ಭೋಹೊ ಎಂಬ ಸಂಬೋಧನೆ ಎಲೈ ಅಂತ ಅರ್ಥ. ಎಲೈ ನಾರದರೆ, ನೀವು ಹೇಳಿದ್ದೆಲ್ಲ ಪೂರ್ತಿ ತಪ್ಪೇನೂ ಅಲ್ಲ, ಯಾಕೆಂದ್ರೆ ಅವಿಜ್ಞಾಯ ಪರಂ ಮತ್ತಃ, ನನ್ನೇನು ಒಬ್ಬ ಇದ್ದಾನೆ ಅಂತ ತಿಳ್ಕೊಳ್ಳದೆ ಹೇಳಿದ್ರು ಇವೆಲ್ಲ ಕರೆಕ್ಟೇ. ನನ್ನೊಬ್ಬನ ಅವಿಜ್ಞಾಯ ಪರಂ ಮತ್ತಃ, ಮತ್ತಃ ಪರತರಂ ನಾಣ್ಯತೆ ಕಿಂಚಿದಷ್ಟೇ ಧನಂಜಯ, ಕೃಷ್ಣ ಹೇಳಿದ್ರು. ಇವರು ಹಾಗೆ ಹೇಳೋದಿಲ್ಲ, ನನಗಿಂತ ಮೇಲೆ ಒಬ್ಬರಿದ್ದಾರೆ, ಅದನ್ನು ಬಿಟ್ಟಾಗ ನನ್ನ ಸರಿನೇ. ಆದ್ರೆ ಅದಿದೆಯಲ್ಲ, ಏನ್ ಮಾಡೋದೀಗ? ಏತಾವತ್ವಂ ಯಥೋ ಹಿ ಮೇ, ಯಥಾ ಏಕೆಂದರೆ ಮೇ ನನ್ನದು, ಏತಾವತ್ವಂ ಇಷ್ಟೇ. ನೀವೇನು ಹೇಳಿದ್ದೀರಿ ಸೃಷ್ಟಿ ಮಾಡ್ತೀರಿ ಅಂತ ಹೇಳಿದ್ರೆ ಕರೆಕ್ಟ್, ಸೃಷ್ಟಿ ಮಾಡ್ತೇನೆ ಅಷ್ಟೇ, ಮುಂದೇನು ಮಾಡೋದಿಲ್ಲ, ಅಷ್ಟೇ ಸರಿ. ನೀವೀಗ ಅಂದ್ರೆ ಒಂದಷ್ಟಿಲ್ಲ ಹೇಳಿದ್ರೆ ಸರಿ ನೀವು, ಯಾಕೆ ಇನ್ನೊಂದನ್ನು ಗಮನಿಸಿಲ್ಲ, ಆ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ ಅಂತ ಅರ್ಥ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ಯಥಾ ಸೋಮೋ ಯಥರ್ಕ್ಷ ಗ್ರಹತಾರಕಾಹ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ, ನಾನು ಯಾತಕ್ಕೆ ದೊಡ್ಡವನಲ್ಲ ಅಂದ್ರೆ ಹೇಳ್ತಾರೆ. ಏನ ಯಾರಿಂದ ಸ್ವರೋಚಿಷ, ಸ್ವರಾಟ್ ಪರಮಾತ್ಮ ಸ್ವಯಂ ಕಾಂತಿ, ಸ್ವಯಂ ಕಾಂತಿ ಅಲ್ಲ, ಅವನಿಂದ ರೋಚಿತಂ ರೋಚಯಾಮ್ಯಹಂ, ಪರಮಾತ್ಮ ಏನು ತೋರಿಸಿಕೊಡ್ತಾ ಅದನ್ನ ನಾನು ನೋಡ್ತೇನೆ ಹೊರತು ಸಂತ ನೋಡೋ ಶಕ್ತಿ ನನಗಿಲ್ಲ. ಪರಮಾತ್ಮನ ಎಲ್ಲಿಂದ ಬರುತ್ತೆ ಎಂದು ಕೇಳಬೇಡಿ. ಸ್ವರೋಚಿಷ ಒಂದು ಸ್ವಂತ ಶಕ್ತಿ, ಪರಮಾತ್ಮನದು ಸ್ವಂತ ಶಕ್ತಿ, ನನ್ನದು ಅವನಿಂದ ಬಂದಂತಹ ಶಕ್ತಿಯಿಂದ ನೋಡ್ತೇನೆ ಅಷ್ಟೇ. ಹೇಗೆ ಅಂದರೆ, ಯಥಾ ಅರ್ಕಃ, ಸೂರ್ಯ ಬೆಳಕು ಕೊಡ್ತಾನೆ, ಸ್ವಂತ ಕೊಡೋದಿಲ್ಲ. ಒಳಗೆ ಯಾರಿದ್ದಾರೆ? ಯದಾದಿತ್ಯ ಗತಂ ತೇಜ ತದ್ದೇಜೋ ವಿದ್ಯಿ ಮಾಮಕಂ ಅಂತ ಹೇಳಿದ್ರಿಂದ ಯಥಾ ಅರ್ಕಃ, ಯಥಾ ಅಗ್ನಿಹಿ ಎಲ್ಲೂ ಬಂದೋಯ್ತಿಲ್ಲ. ಯಥಾ ಸೋಮಃ, ಮೂರು ಜನ ಬಂದೋದ್ರು. ಯದಾದಿತ್ಯ ಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಯಿ ಮಾಮಕಂ, ಮೂರು ಸೇರ್ಕೊಂಡೋಯ್ತು. ಜೊತೆಗೆ ಯಥಾ ವೃಕ್ಷ ಗ್ರಹತಾರಕಾಹ, ಬಿಡಿಸ್ಕೊಂಡಾಗ ಏನಾಗುತ್ತೆ? ಯಥಾ ವೃಕ್ಷ ಯಥರ್ಕ್ಷ ಅಂತಾಗುತ್ತೆ ಸಂಧಿ. ವೃಕ್ಷ ಅಂದ್ರೆ ಏನು? ನಕ್ಷತ್ರ. ನಕ್ಷತ್ರಗಳು ಗ್ರಹಗಳು ಅದರಲ್ಲಿ ಎರಡು ವೆರೈಟಿ, ವೃಕ್ಷಗಳು ಮತ್ತು ಗ್ರಹದ ಎರಡು ನಕ್ಷತ್ರಗಳೇ, ಅದರಲ್ಲಿ ಗಂಡು ನಕ್ಷತ್ರ ಹೆಣ್ಣು ನಕ್ಷತ್ರ ಅಂತ ಎರಡು ಭಾಗ ಮಾಡ್ತಾರೆ. ಅದಕ್ಕೆ ವೃಕ್ಷ ಗ್ರಹ ತಾರಕಾಹ ಯಥಾ, ಅವೆಲ್ಲವೂ ಹೇಗೆ ಪರಮಾತ್ಮ ಅನುಗ್ರಹದಿಂದ ಬೆಳಗ್ತಾ ಇವೆಯೋ, ನಾನು ಹಾಗೇನೆ, ನಂದೇನು ಸ್ಪೆಷಲ್ ಅಲ್ಲ. ಹೆಣ್ಣು ನಕ್ಷತ್ರಗಳು ಅದಕ್ಕೆ ಇನ್ನು ಬೇಕಾಶ್ ನಕ್ಷತ್ರಗಳಿವೆ, ಪ್ರಧಾನ ನಕ್ಷತ್ರಗಳಷ್ಟೇ. ಅದಕ್ಕೆ ಎರಡು ಭಾಗ ಮಾಡಿಬಿಟ್ಟು, ತಂ ಏಕ ಸೃಜಸೀತಿ ಯಥಾ ಮಾಂ ಪ್ರಬರ್ವೀಷಿ ತಥಾ ತತ್ ಅನೃತಂ ನಕಿಂ ಅನೃತಮೇವ ತದ್ಭೋಜನ ಶುತ್ವ ಅಹಂ ಖಿನ್ನ. ಅದ್ರ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಅದಕ್ಕೇನೆಂದ್ರೆ ತದ್ ಅನೃತಂ, ಅದು ಸುಳ್ಳೆ, ಅದು ಬೇರೆ ಮಾತೆ, ಏನು ಹೇಳಿದ್ದೆಲ್ಲ ಸುಳ್ಳೆ, ಸತ್ಯ ಅಲ್ಲವೇ ಇಲ್ಲ, ಅಥವಾ ಸ್ವಲ್ಪ ಮಟ್ಟಿ ಸತ್ಯ ಅಷ್ಟೇ. ವ್ಯತಿಗರ್ಹಿತತ್ವಾತ್ ಹಿ ಶಬ್ದ ಯಥೇತಿ ತಮೇವ ಭಾಂತಂ ಅನುಭಾತಿ ಸರ್ವಂ ಯದಾದಿತ್ಯ ಗತಂ ತೇಜೋ ಇತ್ಯಾದಿಯಾಗಿ, ಅದು ಕಠೋಪನಿಷತ್ತು. ತಮೇವ ಭಾಂತಂ ಅನುಭಾಂತಿ ಸರ್ವಂ ಕಠೋಪನಿಷತ್ತು, ಇದು ಭಗವದ್ಗೀತ. ಅದರ ತಕ್ಕಂತೆ ನಾನು ಕೂಡ ಸ್ವಂತ ಶಕ್ತಿಯಿಂದ ಬೆಳಗುವವನಲ್ಲ, ದೇವರ ಅನುಗ್ರಹದಿಂದ ನಾನು ಕೆಲಸ ಮಾಡ್ತೇನೆ ಹೊರತು ಸ್ವಂತ ಮಾಡೋದಿಲ್ಲ. ಇದು ಬಿಂಬ ಪ್ರತಿಬಿಂಬ ಭಾವ ಹಿಡಿದಾಗಾಯಿತು, ಸ್ವತಂತ್ರ ಮತ್ತು ಅಸ್ವತಂತ್ರ ತತ್ವ ಹಿಡಿದಾಗಾಯಿತು, ಎರಡು ದೃಷ್ಟಿಯಿಂದ ಬಹಳ ಮುಖ್ಯವಾದ ಮಾತಿತ್ತು. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಂ ವದಂತಿ ಜಗದ್ಗುರುಂ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯತ್ ಮಾಯಯಾ ದುರ್ಜಯಯಾ ಅಥವಾ ಯಶ್ಯ ಮಾಯ ಹಾಗೂ ಮಾಡ್ಕೋಬಹುದು. ಮಾಂ ವದಂತಿ ಜಗದ್ಗುರುಂ ಅಲ್ಲ, ನಮಃ ತಸ್ಮೈ ಭಗವತೆ, ತಸ್ಮೈ ಭಗವತೆ ವಾಸುದೇವಾಯ ನಮಃ. ವಾಸುದೇವ ದ್ವಾದಶಾಕ್ಷರ ಮಂತ್ರ ಅದು, ಅವನಿಗೆ ನಮಸ್ಕಾರ, ಅವನ ಧ್ಯಾನ ಮಾಡ್ತೇನೆ ನಾನು. ಯಾತಕ್ಕೆ ಅಂದರೆ ಯನ್ಮಾಯೆ ಅವನ ಇಚ್ಛೆಯಿಂದ, ದುರ್ಜಯಯ ಎರಡರ್ಥನು, ಅವನ ಮಾಯೆಯಿಂದ ಇಚ್ಛೆಯಿಂದ ಒಂದರ್ಥ, ದುರ್ಜಯಯ ಇತರರಿಗೆ ಗೆಲ್ಲಲಕ್ಕಾಗದಂತಹ ಆತನ ಮಾಯೆಯಿಂದ ಮಾಂ ನನ್ನನ್ನು ಜನಗಳು ಏನು ಮಾಡ್ತಿದ್ದಾರೆ, ಜಗದ್ಗುರುಂ ವದಂತಿ. ನನ್ನ ಜಗದ್ಗುರು ಪೋಸ್ಟ್ ಕೊಟ್ಟವರು ಯಾರು, ನಿರ್ಣಯದಲ್ಲಿ ಹೇಳ್ತಾರೆ ಜಗದ್ಗುರು ಜಗದ್ಗುರುತ್ವ ಮಾದಿಷ್ಟಂ ಅಂತ ಹೇಳ್ತಾರೆ. ಜಗದ್ಗುರುತ್ವ ಕೊಟ್ಟಿದ್ದು ಪರಮಾತ್ಮ ನನಗೆ, ದೇವರ ಇಚ್ಛೆಯಿಂದ ಪರಮ ಜಗದ್ಗುರುತ್ವ ಬಂದಿದೆ ಅಷ್ಟೇ, ಜಗತ್ ಸ್ವಾಮಿತ್ವ ನನಗಿಲ್ಲ, ಜಗದ್ಗುರುತ್ವ ಇದೆ ಅಷ್ಟೇನೆ. ಇನ್ನೊಂದರ್ಥ ಯನ್ಮಾಯೆಯ ದುರ್ಜಯ, ಪರಮಾತ್ಮನ ಒಂದು ಮಾಯೆ ಇದು, ನನ್ನ ಜಗದ್ಗುರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಿಜವಾದ ಜಗದ್ಗುರು ಯಾರು, ಅವನೇ ನನ್ನ ಜಗದ್ಗುರು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ರೀತಿ ದೇವರ ಮಹಿಮೆ ಹೇಳಿದಾಗ ಆಯಿತು, ಜನಗಳ ಒಂದು ತಪ್ಪು ತಿಳುವಳಿಕೆಯನ್ನು ಹೇಳಿದಾಗಾಯಿತು. ವಯಂ ಧೀಮಹಿ ಇತ್ಯನ್ಮಯ ಅನೇನ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣಸ್ಯ ವಿದ್ಮಹೆ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಇದು ದ್ವಾದಶಾಕ್ಷರಿ ಚತುರ್ವಿಂಶದ ಅಕ್ಷರಿ ಚ ಇತಿ ದ್ವೇ ವಿದ್ಯೆ ಹಿರಣ್ಯಗರ್ಭೇಣ ನಿತ್ಯಂ ಸೇವ್ಯ ಇತಿ ದರ್ಶಿತಂ. ಇದರಿಂದ ಬ್ರಹ್ಮದೇವರು ಏನ್ ಮಾಡಿದ್ದಾರೆ ಅಂದರೆ, ವಿಜಯದೇವ ಸ್ವಾಮಿಗಳು ಬರೀತಾರೆ ವಾಸುದೇವ ದ್ವಾದಶಾಕ್ಷರ ಮಂತ್ರ ಮತ್ತು ಈ ಒಂದು ವಿಷ್ಣು ಗಾಯತ್ರಿ ಅಂತ ಹೆಸರು. ಇತ್ತ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ, ವಿಷ್ಣು ಗಾಯತ್ರಿ ಅಂತ ಕರೀತಾರೆ. ಇತಿ ದ್ವಾದಶಾಕ್ಷರಿ ಚತುರ್ವಿಂಶತಿ, ಅದು 24 ಗಾಯತ್ರಿ ಮಂತ್ರಕ್ಕೆ 24 ಅಕ್ಷರ, ಅದು ವಿಷ್ಣು ಗಾಯತ್ರಿ 24 ಅಕ್ಷರ. ಇದನ್ನೆಲ್ಲರೂ ಹೇಳಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ವಿಷ್ಣು ಗಾಯತ್ರಿಯನ್ನು ಇದನ್ನು ನಿತ್ಯ ಹೇಳಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ. ಯನ್ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರು ನಮಃ ಇತಿ ರಾಮೇಣ ಯನ್ಮಾಯೆಯ ಇತಿ ವಿಲಜ್ಜಮಾನಯ ಯಸ್ಯ ಸ್ಥಾತುಮಿಕ್ಷಾಪಥೇಮುಯ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯ. ವಿಲಜ್ಜಮಾನಯ ಯಸ್ಯ ಸ್ಥಾತುಂ ಇಚ್ಛಾಪಥೆ ಅಮುಯ ವಿಮೋಹಿತಾಃ ವಿಕಥಂತೆ ಮಮ ಅಹಮ್ಮಿತಿ ದುರ್ಧಿಯ. ಪರಮಾತ್ಮನ ಮಾಯೆ ಎಂಥದ್ದು ಅಂದರೆ, ವಿಲಜ್ಜಮಾನಯ ಯಸ್ಯ, ಪರಮಾತ್ಮನಿಗೆ ನಾಚಿಕೊಳ್ಳುತ್ತೆ ಮಾಯೆ ಅಂದರೆ ಅವನ ಅಧೀನವಾದದ್ದು. ಸ್ಥಾತುಂ ಇಚ್ಛಾಪಥೆ ಅಮುಯ, ಅವನ ಪರಮಾತ್ಮನ ಕಣ್ಣಿನ ಕೃಪೆಗೆ ಒಳಗಾಗಿಬಿಟ್ಟು ಪರಮಾತ್ಮನ ಶಕ್ತಿ ಮುಂದೆ ನಾಚುತ್ತೆ, ಆದರೆ ಉಳಿದವರು ಮೋಹಿಸಿಬಿಡುತ್ತೆ. ವಿಮೋಹಿತ ಎಲ್ಲರೂ ಕೂಡ ವಿಮೋಹಿತ ಮೋಹಕ್ಕೆ ಒಳಗಾಗಿಬಿಟ್ಟು, ದುರ್ಧಿಯ ಕೆಟ್ಟ ಬುದ್ಧಿಯ ಜನ, ಸುಧಿಯ ಒಳ್ಳೆ ಬುದ್ಧಿಯವರು, ದುರ್ಧಿಯ ಕೆಟ್ಟ ಬುದ್ಧಿಯವರು. ಅವರೇನು ತಿಳ್ಕೊಳ್ತಾರೆ, ಮಮ ಅಹಮ್ಮಿತಿ ವಿಕತ್ತಂತೆ ವಿಕತ್ತಂತೆ, ಇದು ನನ್ನದು ಇದು ನಾನು, ಮಾಯೆಯ ಪರಿಣಾಮ ಇದು. ಪರಮಾತ್ಮ ಮಾಡಿಸ್ ಮಾಯೆ ಅಂತ ಹೇಳಿದ್ರೆ ಅಜ್ಞಾನ, ತಿಳುವಳಿಕೆ ಇಲ್ಲದೆ ಇರೋದು, ಗೊತ್ತಾಯ್ತು, ತಿಳುವಳಿಕೆ ಇಲ್ಲದೆ ಇರೋದನ್ನು ಮಾಯ ಅಂತ ಕರೀತಾರೆ. ಆ ದೇವರು ಎಂಥ ವಿಚಿತ್ರವಾದಂಥ ಮಾಯೆ ಕೊಟ್ಬಿಟ್ಟಿದ್ದಾನೆ ಅಂತ ಕೇಳಿದರೆ, ಅದನ್ನು ಜನ ಏನು ತಿಳ್ಕೊಂಡ್ಬಿಡ್ತಾರೆ, ಇದು ನಾನು ನನ್ನದು ಅಂತಕ್ಕಂಥ ಅಹಂಕಾರ ಮಮಕಾರಕ್ಕೆ ಒಳಗಾಗ್ತಾರೆ. ಲೋಕದ ಬಾಡಿಗೆ ಮನೆ ಬರ್ತಾರೆ, ಸ್ವಲ್ಪ ದಿವಸಕ್ಕೆ ಓನರ್ನ ನಾಳೆ ಬಂದರೆ ಕೋರ್ಟ್ ಕೇಸ್ ಆಗ್ತೀನಿ ಅಂತ. ಗೊತ್ತಾಯ್ತಿಲ್ಲ, ಆ್ಯಕ್ಚುಲಿ ಬಂದಿದ್ದು ಕೊಡ್ಬು, ಎಂಟರ್ ಆಗಬೇಕಾದ್ರೆ ಏನು ಖಾಲಿ ಬಿದ್ದಿದ್ದೇನು ಕೇಳಿದ್ದೇನು, ಆಗ ಅಂದ್ರೆ ಆಗ ಈಗ ಅಂದ್ರೆ ಈಗ ಏನು ಓ ತಲೆ ಹಾಕಿರ್ತಾನೆ. ಈಗ ನೋಡಿದರೆ ಬಾಡಿಗೆನ ಕೊಡದೆ ನಿಲ್ಲಿಸ್ಬಿಟ್ಟಿರ್ತಾನೆ, ಕೇಳಿದ್ರೆ ನಂದೇ ಇದು ಭಾಳ ದಿವಸ ಆಯ್ತು, ರೂಲ್ಸ್ ಪ್ರಕಾರ ನಂದಾಗಬೇಕು, ಆ ಥರ ಶುರು ಮಾಡ್ತಾನೆ. ಮನುಷ್ಯನ ಸ್ವಭಾವ, ಯಾವ್ದಾರ ಒಂದು ಕೋರ್ಸ್ ಸಿಕ್ಕ ಮೇಲೆ ಏನು ತಿಳ್ಕೊತಾನೆ ಅದನ್ನು ನನ್ನದು ಅನ್ನೋ ಭ್ರಮೆ ಒಳಗಾಗಿ ಬಿಡ್ತಾರೆ. ಅದು ಸಹಜವಾದದ್ದು, ಮಾಯೆ ಸ್ವರೂಪನೇ ಹಾಗೆ. ಚಿಕ್ಕ ಮಕ್ಕಳಿಗೆ ತಂದುಕೊಡಿ ಬಿಸ್ಕತ್ತೆ ಕೊಟ್ಟಿದ್ದೀವನೇ ನಂದೊಂದು ಶುರು ಮಾಡುತ್ತೆ ಇಮಿಡಿಯೇಟ್ ಆಗಿ. ಅಲ್ಲೇ ಕೊಟ್ಟವನು ಪಾಪ ಅವನು, ನನಗೂ ನೀನು ಕೊಡೋದಿಲ್ಲ ಅಂತ ಹೇಳಿ ಕೇಳಿದ್ರೆ ಕೈ ಚಾಚಿದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೂ ಭಾರಿ ಕೇಳಿದ್ರೆ ಕೆಟ್ಟದ್ದು ಆರಿಸಿಕೊಡ್ತಾರೆ, ಒಳ್ಳೇದು ಕೊಡೋದಿಲ್ಲ, ಮುರಿದಿದ್ದಾಗ ಆರಿಸ್ಬಿಟ್ಟು ಕೊಡ್ತಾರೆ, ಮತ್ತೆ ತಗೊಂಡು ಮತ್ತೆ ಬರಬೇಡ ಅಂತ ಹೇಳ್ತಾರೆ. ಅದೆಲ್ಲ ಏನ್ ಮಾಡ್ಬಿಡ್ತಾನೆ ಆಗಿನ ಕಾಲಕ್ಕೆ, ತನ್ನ ದೌರ್ಬಲ್ಯ ಅರ್ಥ ಆಗೋದಿಲ್ಲ, ಅವನು ಕೊಟ್ಟಿದ್ದ ಅರ್ಥ ಆಗುತ್ತೆ, ಅದು ಮರೆತು ಬಿಡ್ತಾನೆ, ಇದು ನಂದೇ, ಅದೆಲ್ಲ ಮಾಯೆ ಅಂತ ಕರೀತಾರೆ. ಇದು ಎದುರಿಗೆ ಆ ಕ್ಷಣದಲ್ಲೇ ಮಗು ಮರೆಯೋ ಹಾಗೆ ನಾವೇನ್ ಮಾಡ್ತೇವೆ, ದೇವರು ಕೊಟ್ಟಿದ್ದನ್ನ ಮರೆತು ನಂದೇ ಅಂತ ಭಾವಿಸ್ಬಿಡ್ತೇವಲ್ಲ. ಅದಕ್ಕೆ ಮಾಯೆ ಒಟ್ಟು ರಿಸಲ್ಟ್ ಏನು ಅಂದ್ರೆ ಮಮ ಅಹಂ ಇತಿ ದುರ್ಧಿಯ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನಂತ ಹೇಳ್ತಾರೆ, ಮನುಷ್ಯ ಏನ್ ಬಿಟ್ಟರು ಎರಡು ಬಿಡಬೇಕು, ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚನ್, ನಿರ್ಮಮ ಮಮಕಾರ ಬಿಡಬೇಕು, ನಿರಹಂಕಾರ ಅಹಂಕಾರ ಬಿಡಬೇಕು. ಅವೆರಡು ಬಿಡದೆ ಹೋದ್ರೆ ಏನ್ ಮಾಡಿದ್ರು ಏನದು ಎಲ್ಲ ವ್ಯರ್ಥ ಇದ್ದಾಗ್ಲೆ. ಏನ್ ಅರ್ಥ ಮಾಡ್ಬೇಕು, ಅರ್ಥ ಬೇರೆ ಮಾಡಕ್ ಬರೋದೇ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ವೇದಗಳನ್ನೇ ಕೈ ಬಿಡೋರು ಇದೆಲ್ಲ ಯಾವ ಲೆಕ್ಕ ಅಂತಾರೋ, ಗೊತ್ತಾಯ್ತಾ? ಇದೆಲ್ಲ ಅತತ್ವ ವೇದಕ್ಕೆ, ಇದೆಲ್ಲ ಸಗುಣ ಬ್ರಹ್ಮನ ಬಗ್ಗೆ ಹೇಳಿದ್ದೆ ಹೊರತು ನಮ್ಮಂಥವ್ರಿಗೆಲ್ಲ ಅಂದ್ಬಿಡ್ತಾರೆ, ಇದು ಲೋಯರ್ ಪೀಪಲ್ ಹೇಳಿದ್ದು. ಎಲ್ಲಿದೆ ವಿಲಜ್ಜಮಾನಯ? ವಿಲಜ್ಜಮಾನಯ ಪಾಠ ಅಂದ್ರೆ ಇಲ್ಲೇನು ಕೊಟ್ಟಿಲ್ಲ, ಇಚ್ಛಾಪಥೆ ಪ್ರಾಠ ಸೂಚನೆ ಕೂಡ ಮಾಡಿಲ್ಲ. ಇಲ್ಲಿ ಅಲ್ಲೇನಿದೆ ವಿಲಜ್ಜ? ವಿಲಜ್ಜ ಬಿಡಿಸ್ಬಿಟ್ಟು ಬಿಟ್ಟು ಮಾಡಿದಾರ? ವಿಲಜ್ಜಮಾನಯ ಕರೆಕ್ಟ್, ಅದು ಲಜ್ಜಮಾನ ವಿಲಜ್ಜಮಾನ. ಮಾಯ ಮುಂದಿದೆಯಲ್ಲ, ಮಾಯ ಮಾಯ ಹಿಂದಿದೆಯಲ್ಲ, ಅಲ್ಲಿಗೆ ಅಬ್ಜೆಕ್ಟಿವ್ ಪ್ರೊನೌನ್ ಅದು ಮಾಯೆಯ ವಿಲಜ್ಜಮಾನಯ ಅಲ್ಲಿ ತಗೋ. ಅವ್ರ ಪ್ರಕಾರ ಮಾಯ ಅಂದ್ರೆ ಅವಿದ್ಯ, ಅವಿದ್ಯ ಅಂದ್ರೆ ದೇವರ ಸಮೇತ ಎಲ್ಲದನ್ನ ಕವರ್ ಮಾಡಿಬಿಡುತ್ತೆ, ದೇವರನ್ನು ಸೇರಿಸಿಬಿಟ್ಟು. ಅಲ್ಲಿ ಅರ್ಥವನ್ನು ಬರೀತಾರೆ, ಮಾಯೆ ಎಂಥದ್ದು ಅಂದ್ರೆ ಎರಡು ವಿಧವಾದದ್ದು, ಒಂದು ಪರಾಚ್ಛಾದಿಕ, ಇನ್ನೊಂದು ಜೀವಾಚ್ಛಾದಿಕ. ಪರಮಾಚ್ಛಾದಿಕ ಅಂದ್ರೆ ದೇವರನ್ನು ತೋರಿಸದೆ ಬಿಟ್ಟು ತೋರಿಸದಂತೆ ಅಡ್ಡಿ ಮಾಡಿಬಿಡುತ್ತೆ. ಜೀವಾಚ್ಛಾದಿಕ ಅಂದ್ರೆ ಏನು, ನಮ್ಮನ್ನೇ ತೋರಿಸದಂತೆ ಮಾಡಿಬಿಡುತ್ತೆ. ನಮಗೆ ಎರಡು ವಿಧವಾದ ಅಜ್ಞಾನ ಇದೆ, ನಮಗೆ ನಾವ್ಯಾರಂತೂ ಗೊತ್ತಿಲ್ಲ, ದೇವರು ಯಾರಂತೂ ಗೊತ್ತಿಲ್ಲ, ದೇವರು ತನ್ನನ್ನು ಕಾಣದಂತೆ ಮಾಡಿದ್ದಾನೆ, ಅದಕ್ಕೆ ಪರಮಾಚ್ಛಾದಿಕ ಅಂತ ಹೆಸರು. ಆಮೇಲೆ ಜೀವನು ತನಗೆ ಯಾರೊಂದು ಗೊತ್ತಾಗದೆ ಮಾಡಿಬಿಟ್ಟಿದ್ದಾನೆ, ಅದಕ್ಕೇನಂತ ಹೆಸರು ಜೀವಾಚ್ಛಾದಿಕ. ಬಹಳ ಸುಲಭ, ನಮ್ಮ ಮುಖ ನಮಗೆ ಕಾಣೋದಿಲ್ಲ, ದೇವರು ಎಷ್ಟು ಮಾಯ ಮಾಡಿದ್ದಾನೆ ಅಂದ್ರೆ ನಮಗೆಲ್ಲ ಕಾಣುತ್ತೆ, ಆದ್ರೆ ನಮ್ಮ ಮುಖ ನಮಗೆ ಕಣ್ಣಿಗೆ ಕಾಣಬಾರದು, ಬೆನ್ನು ನಮಗೆ ಕಣ್ಣಿಗೆ ಕಾಣಬಾರ್ದು, ಆ ರೀತಿ ಮಾಡಿಬಿಟ್ಟಿದ್ದ. ಅರ್ಥ ಆಯ್ತಾ? ಬೆನ್ನು ಅಂದ್ರೆ ಹಿಂದಿನ ದೇವರು ಕಾಣೋದಿಲ್ಲ, ಇಲ್ಲಿರೋ ಮುಖ ಕಾಣೋದಿಲ್ಲ, ಅಂದ್ರೆ ಅದು ಪರವಾಚ್ಛಾದಿಕ ಜೀವಾಚ್ಛಾದಿಕ ಎರಡು. ಅದೇ ರೀತಿಯಲ್ಲಿ ಎರಡು ವಿಧವಾದ ಮಾಯೆ ಇದೆ. ಇದಕ್ಕೆಲ್ಲ ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮುಖ್ಯ ಮಾಯ ಹರೇ ಶಕ್ತಿ ಅಮುಖ್ಯ ಪ್ರಕೃತಿರ್ಮತ ಇತ್ಯಾದಿನ. ಪರಮ ಮುಖ್ಯವಾದ ಮಾಯೆ ಅಂದ್ರೆ ಪರಮಾತ್ಮನ ಇಚ್ಛೆ, ಎರಡನೇ ಮಾಯ ಅಂದ್ರೆ ಮಾಯ ಅಂತೂ ಪ್ರಕೃತಿ ವಿದ್ಯಾ ಪ್ರಕೃತಿ, ಇನ್ನು ಮೂರನೇ ಮಾಯ ಅಂತ ಕೇಳಿದ್ರೆ ಈ ಅವಿದ್ಯೆ ಅಜ್ಞಾನ. ಯಾವ್ಯಾವ್ದನ್ನ ಎಲ್ಲೆಲ್ಲ ಅರ್ಥ ಮಾಡ್ಕೋಬೇಕೋ ಅಷ್ಟು ಅರ್ಥ ಮಾಡ್ಕೋಬೇಕು. ಇದು ಪರಮಾತ್ಮನ ಕಪಟ ಅಂತ ಮಾತ್ರ ಅರ್ಥ ಮಾಡ್ಕೋಬಾರ್ದು. ಪರಮಾತ್ಮನ ಕಪಟ ಅಲ್ಲ, ಪರಮಾತ್ಮ ಮಾಡ್ತಕ್ಕಂಥ ಒಂದು ಸತ್ಯವಾದ ಕವರಿಂಗ್. ಮಮಾಹಮಿತಿ ದುರ್ಜಯ ದುರ್ಜಯ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ಮರೋ ಬ್ರಹ್ಮನ್ ನ ಚಾನ್ಯೋ ಅರ್ಥೋಸ್ತಿ ತತ್ತತ್ವತಃ. ತಾತ್ವತಃ ಅಂತನೂ ಇದೆ, ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚ ಅನ್ಯೋ ಅರ್ಥೋಸ್ತಿ ತತ್ವತಃ. ಇದು ಹಿಂದ್ಗಡೆ ಹಿಂದ ಆಚಾರ್ಯ ಸತ್ಯದನ ಶ್ರುತಿ ಅಂತ ಕೋಟ್ ಮಾಡಿದ್ದಾರೆ, ಮತ್ತು ಭಾಗವತಲ್ಲೂ ಸಿಗುತ್ತೆ ಹಾಗೇನೆ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹ ತಸ್ಸಂತೆ ನಸಂತಿ ಯದುಪೇಕ್ಷಯ ಅಂತ ಕೋಟ್ ಮಾಡಿದ್ದಾರೆ. ದ್ರವ್ಯ ದೇವರು ಎಂಥವನು ಅಂದ್ರೆ ದ್ರವ್ಯ ಯಾವುದೇ ವಸ್ತು, ಕರ್ಮ ಯಾವುದೇ ಕರ್ಮ, ಕಾಲ ಯಾವುದೇ ಕಾಲ, ಸ್ವಭಾವ ಅವರವರ ಸ್ವಭಾವ, ಜೀವ ಏವಚ ಜೀವ, ಇವೆಲ್ಲವೂ ಕೂಡ ಯದನುಗ್ರಹ ತಸ್ಸಂತೆ ನಸಂತಿ ಯದುಪೇಕ್ಷಯ. ಇದರ ಅನುಗ್ರಹದಿಂದ ಇವೆ, ಇಲ್ಲದೆ ಹೋದ್ರೆ ಇರ್ಲೇಕ್ಕೆ ಮುಂದೇನು ಮಾಡೋಕ್ಕಾಗೋದಿಲ್ಲಲ್ಲ, ಇರ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಈ ಕೆಲಸಕ್ಕೆ ಬರಬೇಡ, ಕಥೆ ಮುಗಿದೋಯ್ತಲ್ಲಿ, ಅದು ಮಾಡಲ ಇದು ಮಾಡಲ ಇಲ್ಲೇ ಇಲ್ಲ, ಟೋಟಲಿ ಹೋದಾಗಲೇಕ್ಕ ಪ್ರತಿಯೊಂದು ನಾವು ಅನುಮತಿಯಿಂದ ನಡೀಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದೇನು, ನೀರು ನನ್ನ ಅಧೀನ, ನೀರು ರುಚಿ ನನ್ನ ಅಧೀನ. ಅರ್ಥ ಆಯ್ತಾ? ಗಂಧ ಅಧೀನ, ಗಂಧ ಒಳ್ಳೇದು ಕೆಟ್ಟದಾಗಿರ ನನ್ನ ಅಧೀನ ಮತ್ತೆ. ಅರ್ಥ ಆಯ್ತಾ? ದೇವರ ಕಂಟ್ರೋಲ್ ಎಂಥದ್ದದು? ಓವರ್ಆಲ್ ಕಂಟ್ರೋಲ್. ಸಾರ್ ಮಾಡ್ತಾರೆ, ಸಾರ್ ರುಚಿಯವ್ರ ಅಧೀನ ಅಲ್ಲ, ಕೆಟ್ಟೋಗೋದು ಸರಿ ಆಗ್ಬೋದು. ದೇವರಿಗೆ ಎಂಥ ಸಾಮರ್ಥ್ಯ ಇದೆ? ಅಧೀನ. ಕೆಲವು ಒಳ್ಳೇದು ಕಾಡು ಕೆಟ್ಟರು ಕಾಣೋಕೆ, ಆ ರೀತಿ ಬೇಕಾದ್ರೆ ಮಾಡ್ತಾರೆ, ಮುಂದೆ ಸರ್ತಿಗೆ ಏನು ಮಾಡ್ತಾರೆ. ಆಲ್ ಇನ್ ಆಲ್ ಕಂಟ್ರೋಲ್ ದೇವರು, ಅಂತಿ ಕಂಟ್ರೋಲ್ ಬೇರೆ ಯಾರಿಗೂ ಇಲ್ಲ, ದೇವರಿಗೆ ಮಾತ್ರ ಇರೋ ಕಂಟ್ರೋಲ್. ಅದಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳಿರೋದು. ಕಪಟ ನಾಟಕ ಅಂದ್ರೆ ಆಗಲ್ಲ, ಸುಳ್ಳು ನಾಟಕ ಅಂದ್ರೆ ಸರಿಯಾದ ನಾಟಕ ಅಂತ ಅರ್ಥ. ನಾಟಕದಲ್ಲಿ ಕಪಟ ಇದೆ, ಅರ್ಥ ಆಯ್ತಾ? ಕಪಟ ನಾಟಕ ಅಂದ್ರೆ ಏನಾಗ ನಾಟಕ ಎಲ್ಲ ಸರಿ ಮಾಡ್ತಾರೆ ಅಂತಾರೆ, ನೋಡೋದಕ್ಕೆ ಹಾಕಿ ಕಾಣಿಸುತ್ತೆ, ಕಪಟವತ್ ಭಾಸತೆ ನತ್ತು ಕಪಟ. ಕಪಟ ನಾಟಕ ಅಂತ ಹೇಳಿ ಮೋಸ ಮಾಡ್ತಾರೆ ಅಂತ ಅರ್ಥ ಅಲ್ಲ ಅದಕ್ಕೆ. ಮೋಸ ಮಾಡದಂತೆ ಮಾಡ್ತಾನೆ, ಮೋಸ ಮಾಡೋದಿಲ್ಲ. ವಾಸುದೇವಾತ್ ಪರೋ ಬ್ರಹ್ಮನ್ ನಚ ಅನ್ಯೋ ಅರ್ಥೋಸ್ತಿ ತಾತ್ವತಃ. ವಾಸುದೇವಾತ್ ಪರಂ ಬ್ರಹ್ಮ, ಬ್ರಹ್ಮನ್ ಬ್ರಹ್ಮನ್ನು ಎಲ್ಲ ನಾರದ ಮುನಿಗಳೇ ವಾಸುದೇವಾತ್ ಪರಃ, ಹರಿದೇವ ಪರಃ ಹರಿದೇವ ಗುರುಹು, ವಾಸುದೇವನಿಗಿಂತ ದೊಡ್ಡ ವ್ಯಕ್ತಿ ಅನ್ಯ ಅರ್ಥ ನಾಸ್ತಿ, ಇನ್ನೊಂದರ್ಥ ಯಾವುದೂ ಇಲ್ಲವೇ ಇಲ್ಲ. ತಾತ್ವತಃ ಅಂಥೇಳಿ, ತಾತ್ವತಃ ಅನ್ನೋ ಪಾಠ, ಕೆಲವು ತತ್ವತಃ ಅಂತ ಪಾಠ ಇರ್ಬೋದು ಬೇರೆ ಕಡೆಗೆ ಇದೆಯಾ, ಮೂಲ ಪಾಠ ತಾತ್ವತಃ ಅಂಥೇಳಿ ಆಚಾರ ತಾತ್ಪರ್ಯ ಬೇರೆತ್ತಾರೆ. ಏನರ್ಥ ಅಂದರೆ ತದ್ವದೇವ ಸ್ಥಿತಂ ಎತ್ತು ತಾತ್ವತಂ ತತ್ ಪ್ರತ್ಯಕ್ಷತೆ, ಯಾವಾಗಲೂ ಒಂದೇ ರೀತಿ ಇರುತ್ತಲ್ಲ, ಅದೇನಂತ ಕರೀತಾರೆ ತಾತ್ವತ ಅಂತ ಕರೀತಾರೆ. ಜೀವತತ್ವ ಬಟ್ ಒಂದೇ ರೀತಿ ಇರೋದಿಲ್ಲ. ಪರಮಾತ್ಮ ಎಂಥ ತತ್ವ ಅಂದರೆ ಎಂದೂ ಬದಲಾಗದ ತತ್ವ. 15ನೇ ಅಧ್ಯಾಯದಲ್ಲಿ ಬಂತಲ್ಲ ಏನಂತ, ಊರ್ಧ್ವಮೂಲ ಮಹದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಶ ಯಶ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಅಂದರೆ ಎಲ್ಲದೂ ಬದಲಾಗೋದು, ಜಗತ್ತೆಲ್ಲ ಬದಲಾಗ್ತಾ ಇರುತ್ತೆ, ಅದಕ್ಕೆ ಜಗತ್ ಅಂತ ಹೇಳಿದ್ರು. ಕಂಟಿನ್ಯೂಸ್ ಚೇಂಜಿಂಗ್. ಪರಮಾತ್ಮ ಎಂಥವನು ಶಶ್ವದ ಏಕ ಪ್ರಕಾರ, ಅದಕ್ಕೆ ದೇವರಿಗೆ ಏನಂತ ಕರೀತಾರೆ ತಾತ್ವತ ಅಂತ ಕರೀತಾರೆ. ತದ್ವದೇವ ಸ್ಥಿತಂ ಯತ್ತು ತಾತ್ವತಂ ತತ್ ಪ್ರತಿಕ್ಷತೆ ಇತಿ ವಚನ ಮುಂದೆ ಹೇಳ್ತಾರೆ. ಇದು ಎಷ್ಟು ಕ್ಲಿಯರ್ ವಾಕ್ಯಗಳು ನೋಡಿ. ನಾರಾಯಣ ಪರ ವೇದಾಹ ದೇವಾ ನಾರಾಯಣಾಂಗಜಾಹ ನಾರಾಯಣ ಪರೋ ಪರಾಲೋಕಾಹ ನಾರಾಯಣ ಪರಾಮಖಾಹ ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ನಾರಾಯಣ ಪರಾಹ ವೇದಾಹ, ದೇವರು ಮಹಿಮೆ ಎಷ್ಟು ಸ್ಪಷ್ಟ ಹೇಳ್ತಾರೆ. ವೇದಗಳೆಲ್ಲ ನಾರಾಯಣ ಪರ. ಸರ್ವೇ ವೇದ ಯತ್ಪದ ಮಾಮನಂತಿ ಭಗವದ್ಗೀತೆ ಕಠೋಪನಿಷತ್ತು ಗೊತ್ತಾಯ್ತಾ. ಎಲ್ಲ ವೇದಗಳು ಇವರು ಬೇರೆ ಪರ ಆಗಲೇ ಇಲ್ಲ, ಯಾರ ಪರ ಅದು? ಎಲ್ಲ ವೇದಗಳು ನಾರಾಯಣ ಪರ. ಈ ಮಧ್ಯೆ ಎಲ್ಲ ನದಿಗೆ ಹರಿತಾ ಇದೆ, ಈ ಭಾಗ ಸಮುದ್ರಕ್ಕೆ ಹರಿಯುತ್ತೆ, ಆ ಭಾಗ ಹರಿಯುತ್ತೆ, ಏನು ಮಾಡೋಕೆ ಇದಕ್ಕೀಗ? ನದಿಯೆಲ್ಲ ಎಲ್ಲಿ ಹರಿಯುತ್ತೆ? ಸಮುದ್ರ ಹರಿಯುತ್ತೆ. ಪ್ರತಿ ಹನಿಗಳು ಎಲ್ಲಿ ಹರಿಯುತ್ತೆ? ಪ್ರತಿ ಹನಿಗಳು ಸಮುದ್ರಕ್ಕೆ. ಅದು ಎಲ್ಲ ವೇದಗಳು, ಎಲ್ಲ ಶಾಸ್ತ್ರಗಳು, ಎಲ್ಲ ವರ್ಣಗಳು, ಎಲ್ಲ ಅಕ್ಷರಗಳು, ಎಲ್ಲ ಧ್ವನಿಗಳು, ಎಲ್ಲ ಯಾರನ್ನ ಹೇಳುತ್ತೆ? ದೇವರನ್ನೇನೆ. ಸರ್ವೇ ವೇದ ಸರ್ವೇ ಘೋಷಾಹ ಏಕೈವ ವ್ಯಾಹೃತಿ ಅಂತ ಬರಲಿಲ್ಲ ವಿಷ ಐತ್ರೇಯದೊಳಗೆ ಹಾಕಿ. ಸರ್ವೇ ವೇದಾಹ ಯತ್ಪದ ಮಾಮನಂತಿ ನಾರಾಯಣ ಪರ ವೇದಾಹ, ಬಹುವಚನ ಹೇಳಿದ್ರಿಂದ ಆಲ್ ವೇದಾಸ್ ಅಂತ ಅರ್ಥ. ದೇವಾ ನಾರಾಯಣ ಅಂಗಜಾಹ, ಇನ್ನು ದೇವತೆಗಳಿದ್ದಾರೆ, ಅವರೆಲ್ಲ ಎಲ್ಲಿಂದ ಬಂದವರು? ಅಂಗದಿಂದ. ಪ್ರಾಣಾದ್ವಾಯುರಾಜ ಯತಾನಾಭ್ಯ ಆಸೀದಂತ ರಿಕ್ಷಂ ಗೊತ್ತಾಯ್ತಾ. ಅದೆಲ್ಲ ಎಂಥದ್ದು? ಎಲ್ಲ ದೇವತೆಗಳ ಅಂಗಗಳಿಂದ ಹುಟ್ಟಿದವರು, ಒಂದೊಂದು ಅಂಗದಿಂದ ಹುಟ್ಟಿದವರು. ನಾರಾಯಣ ಅಂಗಜಾಹ, ನಾರಾಯಣ ಪರಾಹ ಲೋಕಾಹ, ಎಲ್ಲ ಲೋಕಗಳಿಗೆ, ಎಲ್ಲ ಲೋಕಗಳು ಯಾರ ಪರವಾಗಿದೆ? ನಾರಾಯಣನ ಪರವಾಗಿದೆ. ನಾರಾಯಣ ಪರಾಹ ಬಖಾಹ, ಎಲ್ಲ ಯಜ್ಞಗಳ ಗುರಿ ಯಾರು? ಹವಮಾನ ಹೋಣ ಮಾಡ ಹೋಗ್ಲಿ ಕೃಷ್ಣಾರ್ಪಣ ವಸ್ತು, ನವಗ್ರಹ ಹೋಮ ಮಾಡಿದ್ರು ಕೃಷ್ಣಾರ್ಪಣ ವಸ್ತು, ಏನ್ ಮಾಡಬೇಕು, ಎಲ್ಲಿ ಗಂಡ ಅಪ್ಲೈ ಮಾಡಬೇಕು? ಕೃಷ್ಣಾರ್ಪಣ ವಸ್ತು. ಅದಕ್ಕೆ ಎಲ್ಲ ಯಜ್ಞಗಳು ದೇವ್ರ ಪರ. ಅದಕ್ಕೇನೆ ಭೋಕ್ತಾಚ ಪ್ರಭುರೇವ ಅಹಂ ಹಿ ಸರ್ವ ಯಜ್ಞಾನ ಭೋಕ್ತಾಚ ಪ್ರಭುರೇವಚ. ಭಗವದ್ಗೀತೆ ಎಲ್ಲ ಟ್ಯಾಲಿ ಆಗುತ್ತೆ. ಯಜ್ಞೋ ಯಜ್ಞಭೃತ್ಯಗ್ನಿ ಯಜ್ಞ ಸಾಧನ ವಿಷ್ಣು ಸಹಸ್ರನಾಮ ಅರ್ಥ ಆಗುತ್ತೆ. ಕೆಲವು ಕೆಲವರಿಗೆ ಒಂದೊಂದು ಯಜ್ಞ ಅಷ್ಟೇ, ಬೇರೆ ಯಜ್ಞ ಅಧಿಕಾರ ಇಲ್ಲ ಅವರಿಗೆ. ವಿಷ್ಣು ಎಲ್ಲ ಯಜ್ಞಗಳು ಕೂಡ ವಿಷ್ಣುವನ್ನು ಹೇಳ್ತಾ ಇದೆ. ನಾರಾಯಣ ಪರಾಮಖಾಹ, ನಾರಾಯಣ ಪರಹ ಯೋಗ, ಎಲ್ಲ ಯೋಗಗಳ ಗುರಿ ಏನು? ಭಕ್ತಿ ಯೋಗ, ಜ್ಞಾನ ಯೋಗ, ಗುರಿ. ಅಂಥ ಯೋಗ ಬೇಕಾದ್ರೆ ಕರ್ಕೊಳ್ಳಿ. ಅದೇನಾಗಿರಬೇಕು? ನಾರಾಯಣ ಸಂಬಂಧಪಟ್ಟಿದ್ರೆ ಮಾತ್ರ ಇಲ್ಲ ಹೋದ್ರೆ ಇಲ್ಲೇ ಇಲ್ಲ. ಇವತ್ತು 1 ರೂಪಾಯಿ ನೋಟು ಸರ್ಕಾರದ್ದೇ, 10 ರೂಪಾಯಿ ನೋಟು ಸರ್ಕಾರದ್ದೇ, 100 ರೂಪಾಯಿ ನೋಟು ಸರ್ಕಾರದ್ದೇ, ಕಾಯಿನ್ಸು ಸರ್ಕಾರದ್ದೇ. ಪ್ರತಿಯೊಂದು ಕರೆನ್ಸಿ ಯಾರ ಅಧೀನ? ದೇವರ ಅಧೀನ. ಹೇಗೋ ಪ್ರತಿಯೊಂದು ದೇವ, ಪ್ರತಿಯೊಂದು ಲೋಕಗಳು ದೇವರ ಅಧೀನ, ಯೋಗ ಅಧೀನ, ನಾರಾಯಣ ಪರಂ ತಪಃ. ಏನೇ ತಪಸ್ಸು ಮಾಡಲಿ ಕೊನೆಗೆ ಏನಾಗಬೇಕದು? ಕೃಷ್ಣಾರ್ಪಣ ವಸ್ತು. ನಾರಾಯಣ ಇದು ಗೊತ್ತಿಲ್ಲ ಹಿರಣ್ಯಕಶಿಪುವಿಗೆ, ಅದು ಯಾರು ಪರ ತಪಸ್ ಮಾಡ್ದ? ಅದು ಹೊರಟೋಯ್ತು, ಸತ್ತೋದ ಕೊನೆಗೆ, ಕೆಟ್ಟೋಯ್ತು. ಆದ್ರೆ ಹಿರಣ್ಯಕಶಿಪು ಸತ್ತೋದ. ನಾರಾಯಣ ಧ್ರುವ ಸರಿ ಮಾಡಿದ, ಅವನೇನಾದ ಇವತ್ತಿಗೂ ಇದ್ದಾನೆ. ಧ್ರುವ ನಕ್ಷತ್ರ ಅರ್ಥ ಮಾಡಿಕೊಂಡ್ರೆ ಎಲ್ಲಿಗೆ ಹೋಗುತ್ತೆ ಅದು ಗೊತ್ತಿರಬೇಕು. ನಾರಾಯಣ ಪರಂ ತಪಃ, ನಾರಾಯಣ ಪರಂ ಜ್ಞಾನಂ. ಜ್ಞಾನ ಎಲ್ಲ ಜ್ಞಾನ ಅಂತ ಅನ್ನೋದು ಯಾವಾಗ? ಅದನ್ನ ನಾರಾಯಣ ಪರವಾದಾಗ ಮಾತ್ರ. ಅಥಾತೋ ಬ್ರಹ್ಮ ಜಿಜ್ಞಾಸ, ಯಾವುದೇ ಜ್ಞಾನ ಜ್ಞಾನ ಅಂತ ಅನ್ಸ್ಕೊಳ್ಳೋದು ಯಾವಾಗ? ದೇವರಿಗೆ ಸಂಬಂಧಪಟ್ಟಿದ್ರೆ ಮಾತ್ರ. ಇದ್ರ ಜ್ಞಾನನೇ ಎಲ್ಲದು. ಯಾವುದೇ ವಿಷಯ ತಿಳ್ಕೊಂಡ ನೋ ಪ್ರಾಬ್ಲಮ್. ಮತ್ತೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅದನ್ನ? ದೇವರಿಗೆ ಸಂಬಂಧಪಟ್ಟಂತ ಅಪ್ಲೈ ಮಾಡ್ಕೋಬೇಕು. ಅಪ್ಲಿಕೇಶನ್ ಇಲ್ಲದ ಹೋದ್ರೆ ಅದು ಜ್ಞಾನ ಅಲ್ಲ. ನಾರಾಯಣ ಪರಂ ಜ್ಞಾನಂ, ನಾರಾಯಣ ಪರಾಗತಿ. ಗತಿ ಎಲ್ಲ ಯಾವಾಗ ಆಗೋದು? ನಾರಾಯಣ ಪತ್ ಗತಿ. ಗತಿ ಅಂದ್ರೆ ಜ್ಞಾನ ಶಬ್ದನೂ ಅರ್ಥ, ಅದಕ್ಕೆ ಗುರಿ ಅಂತಾನು ಅರ್ಥ. ಎಲ್ಲದರ ಗುರಿ ಏನು? ನಾರಾಯಣ ಪರ, ಬೇರೆ ಇಲ್ಲೇ ಇಲ್ಲ. ಅಂದರೆ ದೇವತೆಗಳು ಹುಟ್ಟಿದರು ಅಷ್ಟೇ. ಪರ ಪರ ನಾರಾಯಣ ಪರ ದೇವಾನು ಹೌದು, ಅದೇನು ಯೋಚನೆ? ಎಲ್ಲ ದೇವತೆ ನಾರಾಯಣ ಪರರೇ, ಅಂಗದಿಂದ ಹುಟ್ಟಿದವರು ಆಗಿದ್ದಾರೆ, ಅಂಗದಿಂದ ಹುಟ್ಟಿ ಆದ್ದರಿಂದ ಪರ ಅಂಬೋದು ಆ ಕೈಮುಚ್ಚೆ ಸಿದ್ಧ. ಹುಟ್ಟಿದವರೇ ಅಂತ ಹೇಳಿದ ಮೇಲೆ ಅಧೀನರು ಮತ್ತೆ ಹೇಳಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಪದ ಉಪಯೋಗಿಸಿದರಷ್ಟೆ. ಅಷ್ಟಾಂಗ ಯೋಗೇನ ಯೋಜ್ಯಮಾನೇಷು ಅಪಿ ಪರೋ ಹರಿರೇವಾ, ಅದಕ್ಕೆಲ್ಲ ಡೀಟೇಲ್ ಆಗಿ ಅರ್ಥ ಬರೀತಾರೆ. ತಸ್ಯಾಪಿ ದ್ರಷ್ಟುರಿ ಶಸ್ಯ ಕೂಟಸ್ಥಸ್ಯಾಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷಯೈವ ಅಭಿಚೋದಿತ. ಇಷ್ಟು ಹೇಳಿ ನಾನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರಲ್ಲ, ತಸ್ಯಾಪಿ ದ್ರಷ್ಟು ತಸ್ಯಾ ಅಪಿ ದ್ರಷ್ಟು ಈಶಸ್ಯ ಕೂಟಸ್ಥಸ್ಯ ಅಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟಃ ಅಹಂ ಈಕ್ಷಯೇವ ಅಭಿಚೋದಿತ. ನಾನು ಮಾಡ್ತಿರೋದೇನೀಗ, ಸೃಜ್ಯಂ ಸೃಜಾಮಿ, ಯಾವುದನ್ನು ಸೃಷ್ಟಿ ಮಾಡಬೇಕೋ ಅಲ್ಲಿ ಸೃಷ್ಟಿ ಮಾಡ್ತೀನಿ. ಎಲ್ಲ ಸೃಷ್ಟಿ ಮಾಡೋ ಶಕ್ತಿ ನನಗಿಲ್ಲ, ಇದು ಸೃಷ್ಟಿ ಮಾಡು ಅಂತ ಹೇಳಿದ್ದಾರೆ ಮಾಡ್ತೇನೆ ಅಷ್ಟೇ. ಮತ್ತು ನಾನೆಲ್ಲಿಂದ ಬಂದವನು, ಅಹಂ ಸೃಷ್ಟ, ಅವನಿಂದ ಸೃಷ್ಟನಾದವನು ನಾನು. ನಾರಾಯಣ ಯಾರಿಂದ ಸೃಷ್ಟನಾದವನಲ್ಲ, ನಾನು ಅವನಿಂದ ಸೃಷ್ಟನಾದವನು. ಈಕ್ಷೆಯೈವ ಅಭಿಚೋದಿತ, ಅವನೇನು ಮಾಡ್ತಾನೆ ನೋಡಿ ನನಗೆ ಚೋದನೆ ಮಾಡ್ತಾನೆ ಹೀಗೆ ಮಾಡಿ ಅಂತೇಳಿ ಅದನ್ನು ಮಾಡ್ತೇನೆ ಅಷ್ಟೇ. ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯ ಅಖಿಲಾತ್ಮನಃ, ಅವನು ಈಶ, ಅವನು ದ್ರಷ್ಟ, ಉಪದ್ರಷ್ಟ ಹನುಮಂತ ಚ ಭಗವದ್ಗೀತೆ. ತಸ್ಯಾಪಿ ಕೂಟಸ್ಥಸ್ಯ ಅಖಿಲಾತ್ಮನಃ ಸೃಜ್ಯಂ, ಅವನು ಯಾವುದನ್ನು ಸೃಜ್ಯ ಅಂತ ಹೇಳ್ತಾನೋ ಅದು ತಸ್ಯ ಯತ್ ಸೃಜ್ಯಂ ತತ್ ಸೃಜಾಮಿ, ಅವನು ಸೃಷ್ಟಿ ಮಾಡೋಕ್ಕೆ ಹೋಗ್ತಾನೆ ಇದನ್ನು ಮಾಡಿ ಅಂತಲೇ ಮಾಡ್ತಾನೆ ಅಷ್ಟೇ. ದ್ರಷ್ಟುರೀಶಸ್ಯ ಗೂಡ ಅಡಿಗೆವನಿಗೆ ಅಡಿಗೆ ಮಾಡೋಕ್ಕೆ ಬರುತ್ತೆ, ಬಟ್ ಸ್ವಾತಂತ್ರ್ಯ ಅಂದರೆ ಯಾರು ಹೇಳಬೇಕು, ಅದನ್ನು ಯಜಮಾನ ಹೇಳಬೇಕು. ಏನೋ ಮಾಡದೆ ಏನೋ ಮಾಡಾಕ್ಬಿಟ್ಟ, ಮಾಡಾಗಿಲ್ಲ. ಅಡಿಗೆ ಮಾಡೋಕ್ಕೆ ಬಂದರೂ ಕೂಡ ಹೇಳಿದ್ ಮಾತ್ರ ಮಾಡಬೇಕು. ಅದಕ್ಕೆ ತಸ್ಯ ಯತ್ ಸೃಜ್ಯಂ ಅಹಂ ತತ್ ಸೃಜಾಮಿ ಅಷ್ಟೇ, ಬೇರೆ ಸೃಷ್ಟಿ ಮಾಡೋದಿಲ್ಲ ನಾನು. ಸೃಷ್ಟೋಹಂ ಇಚ್ಛೆಯೇವೆ ಅಭಿಚೋದಿತ, ಆದ್ದರಿಂದ ನನ್ನನ್ನು ಸೃಷ್ಟಿಕರ್ತ ಅದನ್ನು ಸರ್ವೋತ್ತಮ ಅಂತ ಹೇಳ್ತಿರಲ್ಲ ಸರಿಯಲ್ಲ, ನಾ ಸ್ವಾತಂತ್ರ್ಯನ ಸೃಷ್ಟಿ ಮಾಡೋದಿಲ್ಲ ಅದು ಹೇಳಿದಾಗ ಆಯ್ತು. ಈಗ ನಾನು ಮೊದಲೇ ಸೃಷ್ಟಿ, ನಾನು ಸರ್ವ ಸೃಷ್ಟಿಕರ್ತನಲ್ಲ, ನಾನೇ ಹುಟ್ಟಿ ಬಂದವನು ಫಸ್ಟ್. ಸರ್ವ ಸೃಷ್ಟಿನ ಮಾಡೋದಿಲ್ಲ, ಏನು ಮಾಡು ಅಂತ ಹೇಳ್ತಾನೆ ಅಷ್ಟು ಮಾತ್ರ ಮಾಡ್ತೇನೆ. ಅದು ಕೂಡ ತದ ಇಚ್ಛೆ ಜೈವ, ಅದು ಅನುಗ್ರಹದಿಂದ ಮಾಡ್ತೇನೆ ಹೊರತು ಸಂತಶಕ್ತಿಯಿಂದ ಮಾಡೋದಿಲ್ಲ. ಎಷ್ಟು ಲಿಮಿಟೇಷನ್ ಬಂತು ಅವ್ರಿಗೆ. ಈಗಾಗಲೇ ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯ ಸ್ಥಿತಿಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋ. ಸತ್ವಂ ರಜ ತಮ ಇತಿ ನಿರ್ಗುಣಸ್ಯ ಗುಣಾ ತ್ರಯ ಸ್ಥಿತಿಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋ. ಈಗ ಹೇಳ್ತಾರೆ ಸತ್ವ ರಜಸ್ತಮಸ್ಸು ಅಂಥೇಳಿ ಮೂರು ಗುಣಗಳು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಮೂರು ಗುಣ ಯಾತಕ್ಕೆ ಬೇಕೋ, ಸತ್ವ ಸ್ಥಿತಿ ಮತ್ತು ತಮಸ್. ಸ್ಥಿತಿ ಸರ್ಗ ನಿರೋಧ, ಸೃಷ್ಟಿ ಸ್ಥಿತಿ ಲಯ, ಸತ್ವಂ ರಜ ತಮಃ ಈ ರೂಪ ತಗೊಂಡಿದ್ದಾನೆ. ಇದು ಒಗಟಿದ್ದ ಹಾಗೆ. ಅದಕ್ಕೆ ಆಚಾರ ತಾತ್ಪರ್ಯದಲ್ಲಿ ಹೇಳ್ತಾರೆ ಪರಮಾತ್ಮ ನಿರ್ಗುಣ ಅಂದರೆ ಪ್ರಾಕೃತ ಗುಣ ಯಾವುದೂ ಇಲ್ಲ, ಅವನು ಮೂರು ಗುಣ ರೂಪ ತಗೊಂಡಿದ್ದಾನೆ ಅಂತ ಹೇಳಿದರೆ ಈ ಪ್ರಾಕೃತ ಗುಣ ತಗೊಂಡಿದ್ದಾನೆ ಅಂತಲ್ಲ. ಸತ್ವರೂಪ ಅಂದರೆ ವಾಸುದೇವ ರೂಪ, ರಜರೂಪ ಅಂದರೆ ಬ್ರಹ್ಮರೂಪ, ತಮರೂಪ ಅಂದರೆ ಶಿವರೂಪ. ಅವು ಯಾತಕ್ಕೆ ಬೇಕವು, ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋ. ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರ ಮೂರು ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅಂದರೆ ಈ ಮೂರು ಜನ ಬೇರೆ, ಆ ಮೂರು ಜನ ಬೇರೆ. ಪರಮಾತ್ಮಂದೆ ಬ್ರಹ್ಮರೂಪ ಅಂತಿದೆ, ಪರಮಾತ್ಮಂದೆ ಶಿವರೂಪ ಇದೆ, ಸರ್ವ ಶರ್ವ ಶಿವಸ್ಥಾಣು, ಪರಮಾತ್ಮನ ಶಿವರೂಪ ಅಂತಿದೆ. ಪರ ಬ್ರಹ್ಮ ಮೂರು ತಗೊಂಡಿದ್ದಾನೆ, ಆದರೆ ವಿಷ್ಣು ರೂಪದಿಂದ ಏನು ಮಾಡ್ತಾನೆ, ತಾನೇ ಸ್ಥಿತಿ ಮಾಡ್ತಾನೆ. ಬ್ರಹ್ಮರೂಪವನ್ನು ಏನು ಮಾಡಿದ್ದಾನೆ, ನನ್ನೊಳಗಿಡ್ತಾನೆ, ಸೃಷ್ಟಿ ಮಾಡುತ್ತಾನೆ. ಶಿವರೂಪನ ಏನು ಮಾಡ್ತಾನೆ, ಶಿವನೊಳಗಿಡ್ತಾನೆ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾ ತ್ರಯ ಸ್ಥಿತಿಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋಹು. ಕೇವಲ ಇಚ್ಛೆಯಿಂದ ಸ್ವೀಕಾರ ಮಾಡಿದ್ದಾನೆ ಹೊರತು ಅವನಿಗೆ ಯಾವ ನಿಬಂಧನೆ ಇಲ್ಲ. ಬ್ರಹ್ಮದೇವರ ನಿಬಂಧನೆ ಸೃಷ್ಟಿ ಮಾಡಲೇಬೇಕು ಅಂತ ನಿರ್ಬಂಧ ಇದೆ, ಪರಮಾತ್ಮನಿಗೆ ಆ ನಿರ್ಬಂಧನೂ ಇಲ್ಲ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾ ಬದ್ಧಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾ ಬದ್ಧಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಕಾರ್ಯ ಕಾರಣ ಕರ್ತೃ ದ್ರವ್ಯಜ್ಞಾನ ಕ್ರಿಯಾ, ದ್ರವ್ಯಜ್ಞಾನ ಕ್ರಿಯೆಗಳನ್ನು ಆಶ್ರಯಿಸಿದಂತಹ ಆ ಗುಣಗಳು ಕಾರ್ಯ ಕಾರಣ ಕರ್ತೃ. ಕಾರ್ಯ ಅಂದರೆ ಮಾಡಲ್ಪಡೋದು, ಕಾರಣ ಅಂದರೆ ಕಾಸ್, ಕರ್ತ ಅಂದರೆ ಏಜೆಂಟ್. ಮೂರು ಜನಗಳು. ಕಾರ್ಯ ಒಂದು ಕುಂಬಾರನ ಕೆಲಸ ಇದೆ, ಗಡಿಗೆ ಮಾಡೋದು, ಅದು ಕಾರ್ಯ. ಕಾರಣ ಏನು, ಮಣ್ಣು ಮೊದಲಾದವುಗಳೆಲ್ಲ ಕಾರಣಗಳು. ಕರ್ತೃ ಅಂದರೆ ಯಾರು, ಕುಂಬಾರ. ಅದೇ ರೀತಿ ದ್ರವ್ಯ ಜ್ಞಾನ ಕ್ರಿಯಾ, ದ್ರವ್ಯ ವಸ್ತು, ಜ್ಞಾನ ಜ್ಞಾನ ಅದನ್ನು ಮಾಡೋ ರೀತಿ ಹೇಳ್ತಕ್ಕಂಥ ತಿಳಿಸ್ತಕ್ಕಂಥ ಜ್ಞಾನ, ಕ್ರಿಯಾ ಅಂದರೆ ಮಾಡೋ ಪ್ರೋಸೆಸ್. ಇವೆಲ್ಲ ಕೂಡ ಬದ್ಧಂತಿ ನಿತ್ಯದ ಮುಕ್ತಂ ಮಾಯಿನಂ ಪುರುಷಂ ಗುಣಾಹ. ಈ ರೀತಿಯಾಗಿ ನಿತ್ಯದಲ್ಲೂ ಕೂಡ ಸಂಪರ್ಕ ಜೀವನಿಗೆ ಈ ಗುಣಗಳು ಏನು ಮಾಡ್ತಾ ಇವೆ, ಹಿಡಿದು ಬಿಟ್ಟಿದೆ. ಅದು ತಕ್ಕಂತೆ ಏನು ಮಾಡ್ತಾನೆ ಅವನು, ಸೃಷ್ಟಿಯಾದಿಗಳನ್ನು ಮಾಡ್ತಾ ಹೋಗ್ತಾನೆ. ಸಯೇಷ ಭಗವಾನ್ ಲಿಂಗೈ ತ್ರಿಭಿ ಏತೈಹಿ ಅಧೋಕ್ಷಜಃ ಸ್ವಲಕ್ಷಿತಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರಃ. ಸಹ ಏಷಃ ಭಗವಾನ್ ಲಿಂಗೈಹಿ ತ್ರಿಭಿಹಿ ಏತೈಹಿ ಅಧೋಕ್ಷಜಃ ಸ್ವಲಕ್ಷಿತಗತಿಹಿ ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರಃ. ಸಹ ಏಷಃ ಭಗವಾನ್ ಅಧೋಕ್ಷಜಃ. ಇಂಥ ಈ ಭಗವಂತನಾದ ಅಧೋಕ್ಷಜನು ಲಿಂಗೈಹಿ ಸ್ತ್ರೀಭಿಹಿ ಮೂರು ತನ್ನ ರೂಪಗಳಿಂದ, ಮತ್ತು ಅದೇ ರೀತಿಯಲ್ಲಿ ಸಪ್ತಗುಣ ರಜೋಗುಣ ತಮಗುಣ ಪ್ರಕೃತಿ ಗುಣಗಳಿವೆಯಲ್ಲ, ಆ ಗುಣಗಳು ಒಳಗಿದ್ದು ಮಾಡ್ತಾನೆ. ಸ್ವಲಕ್ಷಿತ ಗತಿ ಅವನೇನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಷ್ಟು, ಯಾರಿಗೆ ಗೊತ್ತು? ಸ್ವಲಕ್ಷಿತ ಗತಿ, ತನ್ನ ಗತಿಯನ್ನು ತಾನೇ ತಿಳ್ಕೋಬೇಕೆ ಹೊರತು ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವ ಪುರುಷೋತ್ತಮ. ಕೃಷ್ಣ ನಿನ್ನ ಬಗ್ಗೆ ನಿನಗೆ ಗೊತ್ತು, ಉಳಿದರೆ ಪೂರ್ತಿ ಗೊತ್ತೇ ಇಲ್ಲ ಅಂತಾರಲ್ಲ. ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರ, ಅವನು ಸರ್ವೇಷಾಂ ಈಶ್ವರ, ಮಮ ಚ ಈಶ್ವರ, ಎಲ್ಲರಿಗೂ ಸ್ವಾಮಿ, ನನಗೂ ಸ್ವಾಮಿ. ಬ್ರಹ್ಮದೇವರು ಸ್ಪಷ್ಟ ಹೇಳ್ತಾರೆ, ತಾವು ಸರ್ವೋತ್ತಮರಲ್ಲ, ಅವರನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭುಭೂಷಹೂಪಾದದೇ. ಕಾಲಂ ಕರ್ಮ ಸ್ವಭಾವಂ ಚ ಮಾಯೇಶಃ ಮಾಯಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭುಭೂಷಹು ಉಪಾದದೆ. ಪರಮಾತ್ಮ ಯಾಕೆ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಅಂದರೆ, ಕಾಲ ಕರ್ಮ ಸ್ವಭಾವ ಅವು ಮೂರನ್ನು ಕೂಡ ಮಾಯೇಶಃ ಮಾಯೆಯ ಒಡೆಯನಾದ ಶ್ರೀಹರಿಯು ಮಾಯೆಯ ಸ್ವಯ ತನ್ನ ಅಧೀನವಾದ ಮಾಯೆಯಿಂದ, ಇದಕ್ಕೆ ಮಾಯಾ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ, ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ವಾಸ್ತವ ರೂಪದ ಪತ್ನಿ ಹೆಸರೇನು? ಮಾಯಾ, ಮಾಯಾ ಜಯ ಕೃತಿ ಶಾಂತಿ. ಇವರು ಮಾಯಾ ಅಂದ್ರೆ ಈ ಮಾಯಾ ಅದ್ವತಿ, ಎಲ್ಲೇ ಮಾಯಾ ಬಂದ್ರೆ ಅದೊಂದೇ ಅರ್ಥ ಮಾಡೋದು, ಮಾಯಾ ಬಂದಷ್ಟೇ ಮಾಯಾ ಅಂದ್ಬಿಡ್ತಾರೆ. ಅದು ಬೇರೆಯವರು ಕೂಡ ಫಾರಿನರ್ಸ್ ಬರೀಬೇಕಾದ್ರೆ ಹೇಳ್ತಾರೆ, ಯಾವಾಗ ತಗೊಂಡ್ರು ಮಾಯಾ ಅಂತ ಅರ್ಥ ತಗೊಂಡ್ಬಿಡ್ತಾರೆ, ಅರ್ಥ ಬರೋದಿಲ್ಲ ಎಲ್ಲ ಕಡೆಯಿಂದ, ಅವರೇ ಹೇಳ್ತಾರೆ ಎಲ್ಲ ಅರ್ಥ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಆತ್ಮ ಮಾಯ ಭಗವದ್ಗೀತೆ ಮಾತು ಬರುತ್ತಲ್ಲ, ಹೇಳ್ತಾರೆ ಮಾಯಾ ಶಬ್ದಕ್ಕೆ ಆ ಅರ್ಥ ಮಾಡಕ್ಕೆ ಬರೋದೇ ಇಲ್ಲ, ಏನ್ ಮಾಡಿದ್ರು ಕೂಡ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಭಗವದ್ಗೀತೆಯಲ್ಲಿ ಮಾಯಾ ಶಬ್ದ ಎಷ್ಟೋ ಸತಿ ಬಂದಿದೆ, ಅದು ಪ್ರತಿ ಸರ್ತ ಅರ್ಥ ಮಾಡ್ತಾರೆ, ಅರ್ಥ ಮಾಡಕ್ ಬರೋದಿಲ್ಲ. ಅವ್ರು ಸರಿಯಾದ ಅರ್ಥ ಅವ್ರಿಗೆ ಗೊತ್ತಿಲ್ಲ, ತಮಾಷೆ ಅಂದ್ರೆ ಆ ಅರ್ಥ ಕೊಡೋದಿಲ್ಲ ಅಷ್ಟೇ, ಯಾವ ಅರ್ಥ ಅಂತ ಹೇಳೋದಕ್ಕೆ ಬರೋದಿಲ್ಲ, ಇದು ಸರಿಯಲ್ಲ ಅಷ್ಟು ಹೇಳ್ತಾರೆ. ಒಬ್ಬ ಥೀಬೋ ಅಂತ ಒಬ್ಬ ಜಾರ್ ಥೀಬೋ ಅಂತೇಳಿ ಒಬ್ಬತ, ಶಂಕರ ಭಾಷ್ಯ ರಾಮಾನುಜ ಭಾಷೆ ಪೂರ್ತಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ, ಸೀಕ್ರೆಟ್ ಬುಕ್ಸ್ ಆಫ್ ಹಿಂದೂಸ್ ಸೀರೀಸ್ ಬಂತಲ್ಲ ಅದರಲ್ಲಿ ಫುಲ್ ಪಬ್ಲಿಷ್ ಆಗಿದೆ, ಎಲ್ಲ ಟ್ರಾನ್ಸ್ಲೇಟ್ ಕೊನೆ ಹೇಳ್ತಾನೆ, ಎರಡೂ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳ್ತಾನೆ ಕೊನೆ, ಎರಡೂ ಕೂಡ ನಮಗೆ ಸ್ಯಾಟಿಸ್ಫ್ಯಾಕ್ಟರಿ ಭಾಷೆ ಅನಿಸೋದಿಲ್ಲ ಅಂತ ಹೇಳ್ತಾನೆ. ಆಚಾರ ಭಾಷೆ ನೋಡಿಲ್ಲ ಅದ, ಎರಡು ಭಾಷೆ ನೋಡಿ ಎರಡೂ ಕೂಡ ಸರಿ ಇದೆ ಅಂತ ಒಪ್ಲಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ, ಯಾಕೆ ಇಲ್ಲಿರೋ ಅರ್ಥಗಳು ಸೂಟ್ ಆಗೋದಿಲ್ಲ ಅಂತ. ಅದೇ ರೀತಿ ವಿ ಎಸ್ ಘಾಟೆ ಅಂತ ಬಂತು ಫ್ರೆಂಚ್ ಒಳಗೆ, ವೇದಾಂತ ಅಂತ ಬರೋದೆ ನಾನು ಫ್ರೆಂಚ್ ಒಳಗೆ, ಅದು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದರಲ್ಲಿ ಏನು ಹೇಳ್ತಾನತ್ತ, ಇದು ಎಲ್ಲ ಕಂಪೇರ್ ಮಾಡಿಬಿಟ್ಟು ಬಹಳಷ್ಟು ಕಡೆ ಮಧ್ವಾ ಸೀಮ್ಸ್ ಟು ಬಿ ಕರೆಕ್ಟ್ ಅಂತ ಬರೀತಾರೆ. ಮಧ್ವಾಚಾರ ಪೂರ್ತಿ ಓದಿಲ್ಲ ಅದ, ಅಲ್ಲಲ್ಲಿ ಓದಿದ್ದಾರೆ. ಮಧ್ವಾಚಾರ ಪೂರ್ತಿ ಭಾಷೆ ಅರ್ಥ ಆಗಬೇಕಾದ್ರೆ ಏನು ಮಾಡಬೇಕು? ಭಾಷ್ಯ ಅನುವ್ಯಾಖ್ಯಾನ ನ್ಯಾಯವರ್ಣ ನಾಲ್ಕನ್ನು ಓದಬೇಕು, ಉಳಿದವರು ಒಂದೊಂದೇ ಬರೆದ್ರಿಂದ ಯೋಚನೆ ಇಲ್ಲ. ಇವರು ಮೂರು ನಾಲ್ಕು ಓದೋರು ಅರ್ಥ ಆಗಲ್ಲ, ಪ್ಲಸ್ ಟೀಕಾ ಓದಬೇಕು. ಅದು ಬರೀ ಭಾಷೆ ಓದಿದ್ರಿಂದ ಇದು ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ, ಇದು ನಮಗೆ ಮಧ್ವಾಚಾರ್ಯ ಬಹಳಷ್ಟು ಕಡೆಗೆ ಮಧ್ವಾ ಸೀಮ್ಸ್ ಟು ಬಿ ಕರೆಕ್ಟ್ ಅವ್ರು ಹೇಳೋ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಕಾಂಟೆಕ್ಸ್ಟ್ ಇವು ಯಾವ ಕೂಡ ಹೊಂದೋದೇ ಇಲ್ಲ. ಅದಕ್ಕೆ ಯಾತಕ್ಕೆ ಹೇಳಿದೆ ಅಂದ್ರೆ, ಮಾಯಾ ಶಬ್ದ ಬಂದ ತಕ್ಷಣ ಏನ್ ಮಾಡಬಾರ್ದು? ಆ ಮಾಯ ಅಂತ ತಿಳ್ಕೊಳಕ್ ಹೋಗ್ಬಾರ್ದು, ಅವಿದ್ಯಾ ಅಂತ ಅರ್ಥ ಮಾಡಬಾರ್ದು. ಇಲ್ಲಿ ಸ್ವಯಾ ಮಾಯೆಯ ಸ್ವೇಚ್ಛೆಯಿಂದ ಅಂತ ಒಂದರ್ಥ, ಅಥವಾ ತನ್ನ ಅಧೀನಾದಂತಹ ಮಹಾಲಕ್ಷ್ಮಿಯಿಂದ ಅಂತ ಇನ್ನೊಂದರ್ಥ, ಅಥವಾ ತನ್ನ ಅಧೀನಾದ ಪ್ರಕೃತಿ ಜಡ ಪ್ರಕೃತಿಯ ಮೂರನೇ ಅರ್ಥ. ಸ್ವೇಚ್ಛೆಯಿಂದ ಒಂದರ್ಥ, ಮಹಾಲಕ್ಷ್ಮಿಯಿಂದ ಎರಡನೇ ಅರ್ಥ, ಜಡ ಪ್ರಕೃತಿಯಿಂದ ಮೂರನೇ ಅರ್ಥ. ಮೂರು ಸರಿ, ತನ್ನ ಇಚ್ಛೆಯಿಂದ ಮಹಾಲಕ್ಷ್ಮಿಯ ಮೂಲಕ ಈ ಜಡ ಪ್ರಕೃತಿಯಿಂದ ಸೃಷ್ಟಿ ಮಾಡಿಸ್ತಾನೆ, ಎಲ್ಲ ಕರೆಕ್ಟೇ. ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭೂಷವು ಉಪಾದದೆ. ಪರಮಾತ್ಮ ತನ್ನ ಅಧೀನದಲ್ಲಿ ತಾವ ತನ್ನ ಶಕ್ತಿಯಿಂದ ಇರತಕ್ಕಂಥ ವಸ್ತುಗಳನ್ನು ಪರಮಾತ್ಮ ಏನ್ ಮಾಡ್ತಾನೆ, ಸೃಷ್ಟಿ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅಂದ್ರೆ ತನ್ನ ಸೃಷ್ಟಿ ಅಂತ ಹೇಳಿದ್ದಕ್ಕೆ ಅಲ್ಲ ಅಂತ ಹೇಳ್ತಿದ್ದಾರೆ. ಈಗ ಈ ಪ್ರೋಸೆಸ್ ಸೃಷ್ಟಿ ಎಲ್ಲಿದೆ ಅದನ್ನ ಮಾಡೋ ಸ್ಥಿತಿ ನಂದಲ್ಲ. ಕಾಲಾತ್ ಗುಣ ವ್ಯತಿಕಾರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂತ್. ಆ ಸ್ಥಿತಿಯಲ್ಲಿ ಏನು ಸೃಷ್ಟಿಯಾಯಿತು ಅಂದರೆ ಮಹತ್ತತ್ವ ಸೃಷ್ಟಿಯಾಯಿತು ಅಂತ ಹೇಳಿದ್ದಾರೆ. ಕಾಲಾತ್ ಗುಣ ವ್ಯತಿಕಾರಾತ್ ಪರಿಣಾಮ ಸ್ವಭಾವತಃ, ಆ ಮೂಲ ಜಡ ಪ್ರಕೃತಿಯಿಂದ ಕಾಲದಿಂದ ಗುಣ ವ್ಯತಿಕಾರ, ವ್ಯತಿಕಾರ ಅಂದರೆ ಮಿಕ್ಸ್ಚರ್, ಸಪ್ತಗುಣ ರಜೋಗುಣ ತಮೋಗುಣಗಳು ಮಿಕ್ಸ್ ಆದ್ದರಿಂದ ಪರಿಣಾಮ ಸ್ವಭಾವತಃ ಅವೇನಾಗುತ್ತೆ, ಪರಿಣಾಮಿ ಕಾರಣವಾದ್ದರಿಂದ ಕರ್ಮಣಃ ಜನ್ಮ ಮಹತಃ ಮಹತಃ ಜನ್ಮ ಪುರುಷಾಧಿಷ್ಠಿತಾದಭೂತ್. ಪುರುಷಾಧಿಷ್ಠಿತವಾದ ಪ್ರಕೃತಿಯಿಂದ ಮಹತ್ವತ್ವ ಹುಟ್ಟಿತು. ಮಹತ್ವಕ್ಕೆ ವಿಮಾನ ದೇವತೆಗಳೇ ಯಾರು? ಬ್ರಹ್ಮದೇವರು. ಅರ್ಥ ಮಾಡಿಕೊಂಡ್ರೆ ಮಹತ್ವತ್ವ ಹುಟ್ಟಿದ್ದು ಫಸ್ಟ್ ಕ್ರಿಯೇಷನ್ ಅದು. ಮಹತಸ್ತು ವಿಕುರ್ವಾಣಾತ್ ರಜಸ್ತತ್ವೋಪಬೃಂಹಿತಾತ್ ತಮಃ ಪ್ರಧಾನಸ್ತ್ವಭವತ್ ದ್ರವ್ಯಜ್ಞಾನ ಕ್ರಿಯಾತ್ಮಕಃ. ಮುಂದೇನಾಯಿತು? ಮಹತಸ್ತು ವಿಕುರ್ವಾಣಾತ್, ಮಹತ್ತು ಮುಂದೆ ಟ್ರಾನ್ಸ್ಫಾರ್ಮ್ ಆಗ್ತಾ ಬಂದೇನಾಯಿತು, ರಜಸ್ತತ್ವದಲ್ಲಿ ಸೇರಿತು. ತಮಪ್ರಧಾನಸ್ತಹೋ ದ್ರವ್ಯಜ್ಞಾನ ಕ್ರಿಯಾತ್ಮಕ, ಮುಂದೆ ತಮಪ್ರಧಾನವಾದ ದ್ರವ್ಯಜ್ಞಾನ ಕ್ರಿಯಾತ್ಮಕವಾದ ಹುಟ್ಟಿತು ಅಂದರೆ ಅಹಂಕಾರ ತತ್ವ ಹುಟ್ಟಿತು ಅಂತ ಅರ್ಥ. ಮುಂದೆ ನಿಧಾನವಾಗಿ ಒಂದೊಂದು ಕೂಡ ಹುಟ್ಟಿತು. ಕ್ರಿಯಾ ಅಂತ ಹೇಳಿದರೆ ಕರ್ಮೇಂದ್ರಿಯಗಳು, ಜ್ಞಾನ ಅಂದರೆ ಜ್ಞಾನೇಂದ್ರಿಯಗಳು, ಇನ್ನೊಂದು ಅರ್ಥ ಅದು. ಮಹತ್ತತ್ವದ ಅಹಂಕಾರ ತತ್ವ ಅದರಿಂದ ಇತ್ಯಾದಿಯಾಗಿ ಅದಕ್ಕೆ ಹೇಳ್ತಾರೆ ಮುಂದೆ. ಸೊ ಅಹಂಕಾರ ಇತಿ ಪ್ರೋಕ್ತೋ ವಿಕುರ್ವನ್ ಸಮಹೂತ್ರಿಧ ವೈಕಾರಿಕ ತೈಜಸಸ್ಯ ತಾಮಸಸ್ಚೇತಿ ಯದ್ಭಿದ. ಸೊ ಮಹತ್ತತ್ವದಿಂದ ಅಹಂಕಾರ ತತ್ವ ಬಂತು. ಅಹಂಕಾರ ತತ್ವ ಎಂಬುದೇನದು ಮೂರು ವಿಧವಾದದ್ದು. ಸ ಅಹಂಕಾರ ಇತಿ ಪ್ರೋಕ್ತ ವಿಕುರ್ವನ್ ಸಮಹೂತ್ರಿಧ, ಅದು ಮೂರು ರೂಪದಲ್ಲಿ ಬಂತು. ಮೂರು ರೂಪದ ಹೆಸರೇನು? ವೈಕಾರಿಕ ತೈಜಸಸ್ಯ ತಾಮಸಸ್ಯ ಇತಿ ಯದ್ಭಿದ. ಅದರ ಮೂರು ಪ್ರಭೇದ ಅದರಲ್ಲಿ, ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ ಅಂತ ಹೇಳಿ ಮೂರು ವಿಧವಾದ ಅಹಂಕಾರ ತತ್ವ ಹುಟ್ಟಿತು. ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇತಿ ಪ್ರಭೋ ತಾಮಸಾದಪಿ ಭೂತಾದೇಹೇ ವಿಕುರ್ವಾಣಾದ ಹೂನ್ನಭಃ. ದ್ರವ್ಯಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇತಿ ಪ್ರಭೋ. ಆ ಮೂರು ಕೂಡ ಅಹಂಕಾರದ ಮೂರು ಕೆಲಸ ಏನು ಮಾಡುತ್ತೆ? ಒಂದು ದ್ರವ್ಯಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ಮತ್ತೊಂದು ಜ್ಞಾನಶಕ್ತಿ. ಈ ರೀತಿಯಾಗಿ ಹುಟ್ಟಿದವು. ತಾಮಸಾದಪಿ ಭೂತಾದೇಹೇ ವಿಕುರ್ವಾಣಾದ ಅಭೂನ್ನಭಃ. ಮುಂದೆ ಅಹಂಕಾರ ತತ್ವದಿಂದ ಆಕಾಶ ತತ್ವ ಹುಟ್ಟಿತು ಅಂತ ಹೇಳ್ತಾರೆ. ಆಕಾಶ, ಆಕಾಶ ವಾಯು, ಆಮೇಲೆ ತೇಜಸ್ಸು, ಆಮೇಲೆ ಜಲ ಮತ್ತು ಭೂಮಿ. ಈ ಕ್ರಮದಲ್ಲಿ ಹುಟ್ಟಿದೆ. ಮೊದಲು ತನ್ಮಾತ್ರಗಳು ಹುಟ್ಟುತ್ತೆ, ಆಮೇಲೆ ಪಂಚಭೂತಗಳು ಹುಟ್ಟುತ್ತೆ. ತಸ್ಯ ಮಾತ್ರ ಗುಣ ಶಬ್ದೋ ಲಿಂಗಂ ಯದ್ರಷ್ಟು ದೃಶ್ಯಯೋಹೋ ನಭಸೋತ ವಿಕುರ್ವಾಣಾತ್ ಅಭೂ ಸ್ಪರ್ಶ ಗುಣೋ ನಿಲಃ. ತಸ್ಯ ಮಾತ್ರಾಗುಣ ಶಬ್ದ, ಆಕಾಶದ ಮಾತ್ರ ಯಾವುದು? ತನ್ಮಾತ್ರಗಳು ಅಂದ್ರೇನು? ಅದರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್. ಆಕಾಶದ ಕ್ಯಾರೆಕ್ಟರಿಸ್ಟಿಕ್ ಏನು? ಶಬ್ದ. ವಾಯುವಿಂದೇನು? ಸ್ಪರ್ಶ. ಅಗ್ನಿದೇನು? ರೂಪ. ಅಗ್ನಿದು ರೂಪ. ಆಮೇಲೆ ಇದರದ್ದು ರಸದ್ದು, ನೀರಿಂದು ರಸ, ಭೂಮಿದು ಗಂಧ. ಇದು ಅವಕ್ಕೇನಂತ ಕರೀತಾರೆ? ಅವನ್ನ ತನ್ಮಾತ್ರಗಳು ಅಂತ ಕರೀತಾರೆ. ತನ್ಮಾತ್ರ ಅಂದರೆ ಅದರಲ್ಲಿ ಮಾತ್ರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್, ಮಾತ್ರ ಅದರಲ್ಲಿ ಮಾತ್ರ ಇರೋದು. ತಸ್ಯ ಮಾತ್ರಾಗುಣ ಶಬ್ದ ಲಿಂಗಂ ಯದೃಷ್ಟ ಯದ್ರಷ್ಟು ದೃಶ್ಯಯೋ. ಮಾತ್ರಾಗುಣ ಯಾವುದ್ರಿಂದ? ಆಕಾಶದ ಮಾತ್ರಾಗುಣ ಅಂದರೆ ಯಾವುದು? ಶಬ್ದ. ನಭಸೋತ ವಿಕುರ್ವಾಣ, ಆಕಾಶದಿಂದ ಏನು ಹುಟ್ಟಿತು? ಈ ಆಕಾಶ ಎರಡು ವಿಧ, ಈಗ ಅವ್ಯಾಕೃತ ಆಕಾಶ ಹುಟ್ಟೋದಿಲ್ಲ, ಏನಾಗೋದಿಲ್ಲ. ಇದು ಇದೇ ಭೂತಾಕಾಶ. ಇದು ಭೂತಾಕಾಶದಿಂದ ಏನು ಬಂತೋ ಅದು ವಿಕಾರ ಹೊಂದಿದಾಗ ಸ್ಪರ್ಶ ಗುಣೋ ಅನಿಲ, ವಾಯು ಹುಟ್ಟಿತು. ಆಕಾಶದಿಂದ ಏನು ಬಂತೋ ವಾಯು ಹುಟ್ಟಿತು. ಯಾವ ಮುಖ್ಯವಾಯು ಅಲ್ಲ ಇದು, ಯಾವ ವಾಯು? ಪ್ರವಾಹ ವಾಯು ದೇವರು ಹುಟ್ಟಿದ್ದೀಗ, ಭೂತವಾಯು ಅದು. ಪರಾತ್ ಪರಾನ್ವಯ ಶಬ್ದ ವಾಂಶ್ಚ, ಅದ್ಯಾವುದು? ಸ್ಪರ್ಶ ಗುಣ ಅನಿಲ. ಅದಕ್ಕೆ ಯಾವುದು ತನ್ಮಾತ್ರ ಅಂದರೆ ಸ್ಪರ್ಶ. ಗಾಳಿ ಬೀಸೋದು ಹೇಗೆ ಗೊತ್ತಾಗುತ್ತೆ ನಮಗೆ? ಹಾಯಿ ಮುಟ್ಟುತ್ತೆ, ಸ್ಪರ್ಶ ಗುಣ. ಪರಾನ್ವಯಾತ್ ಶಬ್ದವಾಂಶ್ಚ ಪ್ರಾಣವೋಜ ಸಹೋಬಲಂ. ಪರಾನ್ವಯಾತ್ ಶಬ್ದವಾಂಶ್ಚ, ಮುಂದೆ ಶಬ್ದಾದಿಗಳು ಅದು ಮೇಲಿಂದೆಲ್ಲ ಕೆಳಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಪ್ರಾಣ ಓಜ ಸಹೋಬಲಂ, ಅವೆಲ್ಲ ವಾಯುವಿನ ಗುಣಗಳು ಯಾವ್ಯಾವುದು ಅಂದ್ರೆ ಮತ್ತೆ ಪ್ರಾಣಶಕ್ತಿ, ಓಜಸ್ಸು, ಸಹ ಬಲಂ. ಸಹಸಹ ಅಂತ ಬಯಸ್ತಾ ಸುತ್ತದೊಳಗೆ ಸಹಸಹ. ವಾಯೋರಪಿ ವಿಕುರ್ವಾಣಾತ್ ಕಾಲಕರ್ಮ ಸ್ವಭಾವತಃ ಉದಪದ್ಯತ ತೇಜೋ ವೈ ರೂಪವತ್ ಸ್ಪರ್ಶ ಶಬ್ದವತ್. ವಾಯುವಿನಿಂದ ಯಾವುದು ಹುಟ್ಟಿ ಬಂತು? ಕಾಲ ಮತ್ತು ಕರ್ಮ ಸ್ವಭಾವ, ಈ ಮೂರರ ಪ್ರೋಸೆಸ್ಸಿನ ಅನಂತರ ಉದಪದ್ಯತ ತೇಜ, ತೇಜಸ್ಸು ಹುಟ್ಟಿತು. ಅದಕ್ಕೇನೆ ವಾಯುವಿನಿಂದ ತೇಜಸ್ಸು ಹುಟ್ಟಿತು ಅನ್ನೋದಕ್ಕೆ ಏನ್ ಮಾಡ್ತಾರೆ? ಒಳ್ಳೆ ಸರಿಯಾಗಿ ಉರಿಯೋದಿಲ್ಲ, ಏನ್ ಮಾಡ್ತಾರಾಗ? ಗಾಳಿ ಹಾಕ್ತಾರೆ. ಏನಾಗುತ್ತೆ? ಬೆಂಕಿ ಉರಿಯೋಕೆ ಶುರು ಆಗುತ್ತೆ. ಆ ತತ್ವ ಯಾವುದಿದು? ವಾಯುವಿನಿಂದ ಬೆಂಕಿ ಹುಟ್ಟಿತು ಅನ್ನೋದಕ್ಕೆ ನಿತ್ಯ ಪ್ರಾಕ್ಟೀಸ್ ಅದು. ಒಂದು ಅಡಿಗೆ ಮಾಡೋರಿಗೆ ಗೊತ್ತಾಗುತ್ತೆ, ಅದಿಲ್ಲ ಗ್ಯಾಸ್ ಬಂದ್ರೆ ಹೊರಟೋಯ್ತು, ಊದೋದೇ ಹೊರಟೋಯ್ತು. ಆದ್ರಿಂದ ತತ್ವ ಮಿಸ್ ಆಯ್ತು. ಯಾವ ತತ್ವ ಮಿಸ್ ಆಯ್ತು? ವಾಯುವಿನಿಂದ ಬೆಂಕಿ ಹುಟ್ಟುತ್ತೆ ಎಂಬ ತತ್ವ ಮರೆಯಾಯಿತು. ಅದು ಬಹಳ ಇಂಪಾರ್ಟೆಂಟ್. ಅದು ಹೇಗೆ ಬಂತ ಹಾಗೆ ಇವತ್ತು ಇಲ್ಲಿ ನಡೀತಿರೋದೇ ಹಾಗೇನೆ. ಅರ್ಥ ಆಯ್ತಾ? ಈಗ ಡೈಲಿ ಮತ್ತೆ ಯಾವ್ದು ಹುಟ್ಟುತ್ತೋ ಅದು ವಾಪಸ್ ರಿವರ್ಸ್ ಪ್ರೋಸೆಸ್ ಲಯ. ಮತ್ತೆ ಹಾಗೇನೆ ಲಯ ಹೋಗ್ಬೇಕಾದ್ರೆ ವಾಪಸ್ ಹೋಗುತ್ತೆ, ಹೀಗೆ ಬರೋಕಾರೆ ಹೀಗೆ ಬರುತ್ತೆ. ಗೊತ್ತಾಯ್ತಾ? ಅದೆಲ್ಲ ನೋಡಿಕೊಂಡಿದ್ರೆ ಸೃಷ್ಟಿ ಕ್ರಮ ನಿತ್ಯ ಜ್ಞಾಪಕಕ್ಕೆ ಬರುತ್ತೆ. ಅದೇ ಅನುಸಂಧಾನ ಅಂದ್ರೆ ಅದೇನೆ. ನಿತ್ಯ ಅನುಸಂಧಾನ ಮಾಡ್ತಾ ಇದ್ರೆ ಯಾವ ರೀತಿ ಸೃಷ್ಟಿ ಆಗುತ್ತೆ ಅಂತ ಅರ್ಥ ಆಗುತ್ತೆ ನಮ್ಗೆ. ಪ್ರವಾಹವಾಯು ಮುಖ್ಯವಾಯು ದೇವರಲ್ಲ. ಉದಪದ್ಯತ ತೇಜೋವೈ ರೂಪವತ್ ಸ್ಪರ್ಶ ಶಬ್ದವತ್. ಆಮೇಲೆ ತೇಜಸ್ ಹುಟ್ಟಿತು. ತೇಜಸ್ ಏನಿದೆ ಗುಣ, ಸ್ಪೆಷಲ್ ಗುಣ ಅಂದ್ರೇನು? ರೂಪ. ಅದು ತತ್ ಸ್ಪರ್ಶ ಶಬ್ದವತ್. ಅದಕ್ಕೆ ಸ್ಪರ್ಶ ಶಬ್ದ ಮೇಲಿಂದ ಕೆಳಗಿಂದ ಮೇಲಿನ ಗುಣಗಳೆಲ್ಲ ಇವೆ. ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಅದು. ತೇಜಸ್ತು ವಿಕುರ್ವಾಣಾತ್ ಆಸೀದಂಭೋರಸಾತ್ಮಕಂ ರೂಪವತ್ ಸ್ಪರ್ಶವಚ್ಚಾಂಭೋ ಘೋಷವಚ್ಚತ ತನ್ಮಯಾತ್. ಆ ತೇಜಸ್ಸಿನಿಂದ, ತೇಜಸ್ಸು ವಿಕಾರ ಹೊಂದಿದಾಗ ಅಂಭಃ ಆಸಿ, ಅಂಭಸ್ ಅಂದ್ರೇನು ನೀರು, ಅಂಭಸ್ ಅಂತಕ್ಕೆ ನೀರು ಅಂತ ಎಲ್ಲಿ ಅರ್ಥ ಗೊತ್ತಿದೆ ನಮಗೆ? ಅಂಭರಣಿ ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಕಡೆಗೆ ಅಂಭೋರುಹ, ಅಂಭೋಜ, ಅಂಭೋಜ, ಅಂಭೋರುಹ, ಅಂಭೋಜ ಅಂದ್ರೆ ಅಂಭೋಜ ಜಲಜ ಅಂತಾರೆ. ಸೊ ಅಂಭಸ್ಥಿತಿ ಕೊಟ್ಟು ಏನಾಯ್ತು ಅಲ್ಲಿಗೆ? ನೀರು ಜಲ, ನೀರು ಜಲ ಅಂತಾಯ್ತು. ಆದ್ರೆ ನಮ್ಗೆ ಅದು ಅರ್ಥ ಆಗುತ್ತೆ, ಅಂಭೋಜ ಅರ್ಥ ಆಗುತ್ತೆ, ಅಂಭಸ್ ಅರ್ಥ ಆಗಿರೋದಿಲ್ಲ, ಜೊತೆ ಸೇರ್ಕೊಂಡಿರುತ್ತಲ್ಲ ಹಾಗೆ. ಆ ಪದಾಂಭೋಜ ಗೊತ್ತಾಯ್ತಾ? ಪದಾಂಭೋಜ ಪದ ಕಮಲ, ನೀರಿನಲ್ಲಿ ಹುಟ್ಟಿದ್ದು ಕಮಲ, ಅಂಭಸ್ ಅಂದ್ರೆ ನೀರು, ನೀರು ಹುಟ್ಟಿತು. ನೀರಿನ ತನ್ಮಾತ್ರ ಯಾವುದು? ರಸಾತ್ಮಕಂ, ರಸ ನೀರಿನ ಗುಣ. ರೂಪವ ಸ್ಪರ್ಶವಚ್ಚ ಅಂಭೋ ಘೋಷವಚ್ಚ ತದನ್ಮಯಾತ್. ಅದರ ರೂಪ ಸ್ಪರ್ಶ ಅವೆಷ್ಟೋ ಉಂಟು, ಘೋಷ ಎಲ್ಲವೂ ಕೂಡ ಉಂಟು, ಪ್ರಧಾನವಾಗಿ ರಸ ಉಂಟು. ಇದು ಅರ್ಥ ಮಾಡಿಕೊಂಡ್ರೆ ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಏನು ಬಂತು? ನೀರು, ಸಾಲಿಡ್ ಇದೆ, ಅದನ್ನು ಕುಡಿಸಿದ ತಕ್ಷಣ ಏನಾಗುತ್ತೆ? ಹೀಟ್ ಮಾಡಿದ ತಕ್ಷಣ ಮತ್ತೆ ನೀರು, ನೀರಾಗಿಬಿಡುತ್ತೆ. ಕಾಯಿಸಿದಾಗ ನೀರು ಯಾತಕ್ಕಾಗುತ್ತೆ ಅಂದ್ರೆ ಅಗ್ನಿಯಿಂದ ಏನು ಹುಟ್ಟುತ್ತೆ? ನೀರು ಹುಟ್ಟುತ್ತೆ. ನೀರಿನಿಂದ ಏನು ಹುಟ್ಟುತ್ತೆ? ವಾಸನೆ. ಸ್ವಲ್ಪ ಕಾಯಿಸಿದ್ರೆ ವಾಸನೆ ಬರೋಕ್ಕೆ ಶುರುವಾಗುತ್ತೆ ಆಗಲಿ, ಅರ್ಥ ಆಯ್ತಾ? ವಾಸನೆ ಬರೋಕ್ಕೆ ಶುರುವಾಗೋದು ಯಾವಾಗ? ಆ ನೀರಿನಿಂದ ವಾಸನೆ ಬರಬೇಕು. ಆಮೇಲೆ ವಿಶೇಷತ್ತು ವಿಕುರುವಾಣ ಅಂಭಸೋ ಗಂಧವಾನ್ ಅಭೂತ್. ನೀರಿನಿಂದ ಗಂಧವಾನ್ ಯಾವುದು? ಗಂಧವಾನ್ ಯಾವುದು? ಪೃಥಿವಿ ಹುಟ್ಟಿತು. ಗಂಧ ಮತ್ತು ಪೃಥಿವಿಯ ತನ್ಮಾತ್ರ ಪರಾನ್ವಯಾದ ರಸಸ್ಪರ್ಶ ರೂಪಶಬ್ದ ಗುಣಾನ್ವಿತ. ಯಥಾಶಕ್ತಿ ಮೇಲಿಂದ ಎಲ್ಲ ಗುಣ ಸೇರ್ಕೊಂಡಿದೆ ಅದಕ್ಕೆ. ವೈಕಾರಿಕಾನ್ ಮನೋಜ್ಞೆ ದೇವಾ ವೈಕಾರಿಕಾದಶ. ಇಷ್ಟು ಎಲ್ಲಿಂದ ಬಂತು? ತಾಮಸ ಅಹಂಕಾರದಿಂದ ಬಂದು ಇಷ್ಟು ಕೂಡ. ತಾಮಸ ಅಹಂಕಾರದ ಭೂತ ಸೃಷ್ಟಿ ಇಲ್ಲಿವರೆಗೆ ನಡೀತು. ಇನ್ನು ವೈಕಾರಿಕ ಅಹಂಕಾರ ಇದೆಯಲ್ಲ, ಅಹಂಕಾರದಲ್ಲಿ ಮೂರು ಭಾಗ ಅಂತ ಹೇಳಿದ್ರಲ್ಲ, ವೈಕಾರಿಕಾನ್ ಮನೋಜ್ಞೆ ದೇವಾ ವೈಕಾರಿಕಾದಶ. ದಿಗ್ವಾತ ಅರ್ಕ ಪ್ರಚೇತೋ ಅಸ್ವಿ ವನ್ನಿ ಇಂದ್ರ ಉಪೇಂದ್ರ ಮಿತ್ರ ಕಾಹ. ಇಷ್ಟು ಜನ ಹುಟ್ಟಿದರು ವೈಕಾರಿಕಾತ್, ವೈಕಾರಿಕ ಅಹಂಕಾರದಿಂದ ಮನೋಜ್ಞೆ ಮನಸ್ಸು ಹುಟ್ಟಿತು. ಜೊತೆಗೆ ದೇವತೆಗಳು ಹುಟ್ಟಿದರು, ದೇವತೆಗಳು ಹುಟ್ಟಿದ್ರು, ಮನಸ್ಸು ಹುಟ್ಟಿದ್ರು. ಬಹಳ ಇಂಪಾರ್ಟೆಂಟ್, ತಿಳ್ಕೊಂಡಿರ್ಬೇಕಲ್ಲ. ಇಂದ್ರಿಯಗಳು ಭೂತ ಇಂದ್ರಿಯಗಳು ಹುಟ್ಟಿದ್ದೆಲ್ಲ ಇದರಿಂದ ಅಲ್ಲ, ವೈಕಾರಿಕದಿಂದ ಅಲ್ಲ, ಮನಸ್ಸು ವೈಕಾರಿಕದಿಂದ. ಅದಕ್ಕೆ ಮನಸ್ಸಿನ ಫಂಕ್ಷನ್ನೇ ಬೇರೆ, ಅರ್ಥ ಮನಸ್ಸಿನ ರೀತಿಯೇ ಮನೋವೇಗ ಅಂತ ಕರೆದು ಬಿಡ್ತಾರೆ. ದೇವತೆಗಳ ದೇಹ ಯಾವುದರಿಂದ ಬಂತು? ವೈಕಾರಿಕದಿಂದ. ದೇವತೆಗಳ ವೇಗ ಯಾವುದಕ್ಕೆ ಈಕ್ವಲೆಂಟ್ ಆಗುತ್ತೆ? ಮನಸ್ಸಿಗೆ. ಯಾಕೆ ಹುಟ್ಟಿದ್ದು ಎರಡು ಸೇಮ್ ಆದ್ರಿಂದ, ಅರ್ಥ ಆಯ್ತಾ? ಈಗ ಮತ್ತೆ ಮನಸ್ಸಿಗೆ ಏನು ಅಡ್ಡಗೆಡ್ಡೆ ಬರೋದಿಲ್ಲ, ಮನಸ್ಸಿಗೆ ಅಡ್ಡ ಬರೋದಿಲ್ಲ, ಅದಕ್ಕೆ ದೇವತೆಗಳು ಅಡ್ಡ ಬರೋದಿಲ್ಲ ಯಾವುದು ಕೂಡ. ಯಾವುದೇ ಇದನ್ನು ಬ್ರೇಕ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮುಂದೆ, ಮೈಕ್ರೋವೇವ್ಸ್ ಹೋದಾಗ ಹೋಗ್ಬಿಡ್ತಾರೆ ದೇವತೆಗಳೆಲ್ಲ ಕೂಡ. ಅರ್ಥ ಮಾಡಿ, ಬರೀ ವ್ಯವಸ್ ಬೇರೆ, ನೀರಿನ ವ್ಯವಸ್ ಬೇರೆ, ಗಾಳಿ ವ್ಯವಸ್ ಬೇರೆ, ಈ ಫ್ಯಾನ್ ಗಾಳಿಗಳು ಬೇರೆ, ಮೈಕ್ರೋವೇವ್ಸೇ ಬೇರೆ, ಇದು ಯಾವುದು ಅಡ್ಡಿ ಇಲ್ಲೇ ಇಲ್ಲ. ಆ ಥರ ದೇವತೆಗಳ ದೇಹ ಅಂಬುದು ಯಾವುದರಿಂದ ಹುಟ್ಟಿದೆ? ಅದರಿಂದ ಇನ್ವಿಜಿಬಲ್, ಅವ್ರು ಕಣ್ಣಿಗೆ ಕಾಣ, ಮನಸ್ಸು ಕಣ್ಣಿಗೆ ಕಾಣುತ್ತಾ? ಅದಕ್ಕೆ ದೇವತೆಗಳು ಕಣ್ಣಿಗೆ ಕಾಣೋದಿಲ್ಲ. ತತ್ವ ಒಂದೇ ಇಬ್ಬರದು ಕೂಡ, ಅರ್ಥ ಆಯ್ತಾ? ಈಗ ಸರಿ ಯೋಚನೆ ಮಾಡಿದರೆ ತತ್ವದ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಏನು ಮಾಡ್ಬೇಕು ನಾವು? ಅದನ್ನು ಅದು ಪರಿಣಾಮ ಏನು ಕಂಡಿದೆ ನೋಡ್ಬೇಕಾಗಿ. ದೇವತೆಗಳನ್ನು ತೋರಿಸೋದು ಯಾರಿಗೆ ಮನಸ್ಸು ತೋರಿಸಾಗಿದ್ದು ನೋಡಂತೆ. ಇವತ್ತೇನು ಟೆಸ್ಟ್ ಮಾಡೇ ಮಾಡ್ತಾರೆ ಪಾಪ, ಆ ಟೆಸ್ಟು ಈ ಟೆಸ್ಟ್ ಅಂತ ಇಷ್ಟಾದ್ರೂ ಮನಸ್ಸು ಹೊರ ಬರೋದಿಲ್ಲ. ಮಾಡಿದ್ರಲ್ಲ ಆ ಟೆಸ್ಟು, ಎಚ್ಚರ ತಪ್ಪಿಸೋ ಟೆಸ್ಟ್ ಮಾಡ್ತಾರೆ, ಈ ಟೆಸ್ಟ್ ಮಾಡ್ತಾರೆ, ಏನೇನೋ ಮಾಡ್ತಿದ್ದಾರೆ, ಇಷ್ಟಾದ್ರೂ ಏನು ಬರೋದಿಲ್ಲ ಹೊರಗೆ, ಮನಸ್ಸು ಕಾಣೋದಿಲ್ಲ. ದೇವತೆಗಳು ಕಾಣ್ತಾರೆ ನಿಮಗಾಗಿದ್ರೆ, ಮತ್ತೆ ಮನಸ್ಸಲ್ಲಿ ಇರೋದು ಗೊತ್ತು, ಟೆಪ್ಪ ಮನಸ್ಸಿರೋದು ಗೊತ್ತು, ಏನಿದೆ ಗೊತ್ತು, ಹೊರತಲಕ್ಕೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ಅದೊತ್ತು ಅವ್ರು ಏನು ಮಾಡಿದ್ರು, ಅವರು ಸುಳ್ಳು ಹೇಳಿದೆ ಅಂತ ಹೇಳ್ಬಿಟ್ಟಿದ್ದಾರೆ ಪುಣ್ಯಾತ್ಮ ಒಬ್ಬರು. ಅದೆಲ್ಲ ಟೆಸ್ಟ್ ಎಲ್ಲ ಮಾಡಿ ಹೊರಗೆ ಬಂದ ಸಂತೋಷಪಟ್ಟರೆ ನನಗೆ ಎಚ್ಚರ ಇತ್ತು, ಸುಳ್ಳು ಹೇಳಿಬಿಟ್ಟೆ ಆಗ ಅಂತೇಳಿ. ಅದು ಏನಾಯ್ತು ಅಲ್ಲಿಗೀಗ? ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಮೈಂಡ್ ಅಂಬೋದು ಏನದು? ಬಿಯಾಂಡ್ ಕಂಟ್ರೋಲ್ ಟೋಟಲಿ. ದೇವತೆಗಳನ್ನು ನಿಯಂತ್ರಣ ಮಾಡೋಕೆ ಆಗೋದಿಲ್ಲ. ಯಾತಕ್ಕೆ? ಅವರು ವೈಕಾರಿಕ ತತ್ವದಿಂದ ಬಂದವರಾದ್ರಿಂದ ಆ ಎಲಿಮೆಂಟೇ ಬೇರೆ, ಗೊತ್ತಾಯ್ತಾ? ಎಲಿ ಬೇಸಿಕ್ ಎಲಿಮೆಂಟೇ ಬೇರೆ ಆದ್ರಿಂದ ಅವ್ರ ರೀತಿನೇ ಬೇರೆ ಅಂತ ಅರ್ಥ ಆಗ್ಬಿಡುತ್ತೆ. ದಿಗ್ ದೇವತಾ ಅರ್ಕ ಪ್ರಚೇತ ಅಸ್ನಿ ಅಸ್ಮಿ ವನ್ನಿ ಇಂದ್ರ ಉಪೇಂದ್ರ ಮಿತ್ರಕ, ಇವರೆಲ್ಲ ದಿಗ್ದೇವತೆಗಳು, ಇವರೆಲ್ಲ ಕೂಡ ಗೊತ್ತಾಯ್ತಾ? ಇವರು ದಿಗ್ದೇವತೆಗಳು ಅಂದ್ರೆ ಇಷ್ಟು ಜನ ದೇವತೆ, ಹದ್ದಶ ಹತ್ತು ಅಂದ್ರೆ ಹತ್ತು ದೇವತೆಗಳು. ತೈಜಸಾತ್ತು ವಿಕುರುವಾಣಾತ್ ಇಂದ್ರಿಯಾಣಿ ದಶಾಭವನ್. ಈಗ ತೈಜಸ ಅಹಂಕಾರದಿಂದ ಏನು ಬಂತು? ಹತ್ತು ಇಂದ್ರಿಯಗಳು ಬಂತು. ತೈಜಸ ಅಹಂಕಾರದಿಂದ ಹತ್ತು ಇಂದ್ರಿಯಗಳು. ಆ ಹತ್ತು ಇಂದ್ರಿಯಗಳು ಎರಡು ಭಾಗ, ಜ್ಞಾನಶಕ್ತಿ ಕ್ರಿಯಾಶಕ್ತಿ. ಜ್ಞಾನಶಕ್ತಿ ಅಂದ್ರೆ ಜ್ಞಾನೇಂದ್ರಿಯಗಳು, ಕ್ರಿಯಾಶಕ್ತಿ ಅಂದ್ರೆ ಕರ್ಮೇಂದ್ರಿಯಗಳು. ಬುದ್ಧಿ ಪ್ರಾಣಸ್ತು ತೈಜಸ. ಅದೇ ರೀತಿ ಬುದ್ಧಿ ಮತ್ತು ಪ್ರಾಣ ಎರಡು ಕೂಡ ಏನವು? ತೈಜಸ ಅಹಂಕಾರದಿಂದನೇ ಬಂದಿತ್ತು. ಅದು ಬೇರೆ, ಇಂದ್ರ ಅಂದ್ರೆ ಇಂದ್ರದೇವರು, ಉಪೇಂದ್ರ ಅಂತ ಹೇಳಿದ ಯಾವ ಅರ್ಥದೊಳಗೆ? ಸೆಕೆಂಡರಿ ಸೆನ್ಸ್ ಅಲ್ಲಿ. ಇದ್ರೆ ಪರಮಾತ್ಮ ಇದ್ದಾನೆ, ಮೂಲ ರೂಪದಲ್ಲೂ ಇದ್ದಾನೆ, ಇನ್ನೊಂದು ರೂಪದಲ್ಲಿ ಇದ್ದಾನೆ. ಈಗ ದ್ವಾದಶಾದಿತ್ಯರಲ್ಲಿ ನಾರಾಯಣ ಬರ್ತಾನಲ್ಲ ಹಾಗೆ. ಶ್ರೋತ್ರ ತ್ವಕ್ ಘ್ರಾಣ ದೃಕ್ ಜಿಹ್ವಾ ದೋಗ್ ವಾಕ್ ದೋಹೋ ಮೇಢ್ರ ಅಂಘ್ರಿ ಪಾಯವಹ. ಇವಿಷ್ಟು ದಶೆ ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯ, ಇದು ಒಟ್ಟು ಒಂದೇ ಅರ್ಧ ಶ್ಲೋಕದೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಶ್ರೋತ್ರ, ತ್ವಕ್, ಘ್ರಾಣ, ದೃಕ್, ಜಿಹ್ವಾ, ವಾಕ್, ದೋಹೋ, ಮೇಢ್ರ, ಅಂಘ್ರಿ, ಪಾಯವ, ಯೇತೆ ಅಂಗ ಅಸಂಗತಾಭಾವ ಭೂತೇಂದ್ರಿಯ ಮನೋಗುಣ ಯದಾಯತನ ನಿರ್ಮಾಣೇ ದಶೇಕುರ್ ಬ್ರಹ್ಮವಿತ್ತಮ. ಶ್ರೋತ್ರ, ತ್ವಕ್, ಘ್ರಾಣ, ಜಿಹ್ವಾ, ವಾಕ್, ದೋಹೋ, ಮೇಢ್ರ, ಅಂಘ್ರಿ, ಪಾಯವ, ಯಯೇತೆ, ಇಷ್ಟು ಜನ ಕೂಡ ಅಸಂಗತಾಭಾವ ಭೂತೇಂದ್ರಿಯ ಮನೋಗುಣ, ಭೂತಗಳು, ಇಂದ್ರಿಯಗಳು, ಮನಸ್ಸು, ಎಲ್ಲ ಸತ್ವಾದಿ ಗುಣಗಳು, ಯದಾಯತನ ನಿರ್ಮಾಣೆ ನಶೇಕುರು ಬ್ರಹ್ಮವಿತ್ತಮ. ಈ ಸ್ಟೇಜಲ್ಲೂ ಕೂಡ ಸೃಷ್ಟಿ ಮುಂದುವರಿತಾ ಇಲ್ಲ ಇನ್ನೂ ಕೂಡ. ಬ್ರಹ್ಮದೇವರು ಸೃಷ್ಟಿ ಹೇಳ್ತಾ ಬಂದು ಇಷ್ಟೆಲ್ಲ ಸ್ಟೇಜಿಗೆ ಬಂತು, ಇನ್ನೂ ಸೃಷ್ಟಿ ಮುಂದುವರಿತಾ ಇಲ್ಲ. ಅವಾಗೇನ್ ಮಾಡಿದ್ರು ಅವರು, ತದಾ ಸಂಹತ್ಯ ಚಾನ್ಯೋನ್ಯಂ ಭಗವತ್ ಶಕ್ತಿ ಚೋದಿತಾ ಸದಸತ್ವಪುಪಾದಾಯ ನೋಭಯಂ ಸಸೃಜಿರ್ಹ್ಯದಃ ವರ್ಷಪೂಗ ಸಹಸ್ರಾಂತೆ ತದಂಡ ಮುದಕೇಶಯಂ ಕಾಲಕರ್ಮ ಸ್ವಭಾವಸ್ಥೋ ಜೀವೋ ಜೀವಮಜೀ ಜನತೆ. ಆಗ ಮತ್ತೆ ಪರಮಾತ್ಮನ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಏನ್ ಮಾಡ್ತಾನೆ, ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡದಲ್ಲೂ ನಾನು ಹುಟ್ಟಿ ಬಂದೆ ಅಂತ ಹೇಳ್ತಾ ತಮ್ಮ ಸೃಷ್ಟಿಗೆ ಏನೇನು ಹಿಂದೆ ಹೇಳಿದೆ, ಹಿಂದಿನ ಪ್ರೋಸೆಸ್ ಎಲ್ಲ ಹೇಳ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡಿ. ಅದಿಷ್ಟು ಕೂಡ ಇಲ್ಲಿ ಎಲ್ಲಿ ಬರೀ ಬಂತೀಗ, ಬ್ರಹ್ಮಾಂಡ ಸೃಷ್ಟಿ ಆಗಬೇಕು, ದೇವತೆಗಳು ಮಾಡೋಕ್ಕಾಗ್ತಾ ಇಲ್ಲ. ಈ ಸ್ಟೇಜ್ 8 ಜನ ಸೇರಿದ್ದಾರೆ, ಈ ಸ್ಟೇಜ್ ತಂದುಕೊಟ್ಟಿದ್ದಾರೆ. ಆ ಸ್ಟೇಜಲ್ಲೂ ಕೂಡ ಮಗುವಿಗೆ ಅಡುಗೆ ಮಾಡಿಟ್ರು ಏನು ಮಾಡೋಕ್ಕೆ ಬರೋದಿಲ್ಲ, ಕಾಸರಗೋಡು ಉಣ್ಣಕ್ಕೆ ಬರೋದಿಲ್ಲ, ಆ ಥರ ಆ ಸ್ಥಿತಿ ಇದೆ. ಎಲ್ಲ ಮಾಡಿಟ್ರು, ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಬೇಡ, ಸಾಮಾನು ತರಲಕ್ಕೆ ಬರೋದಿಲ್ಲ ಬೇಡ, ಬಡಿಸ್ಕೊಳಕ್ಕೆ ಬರೋದಿಲ್ಲ ಬೇಡ, ಕಲಿಸಿಟ್ರೆ ಮಗು ತಿನ್ನಲಕ್ಕೂ ಬರೋದಿಲ್ಲ. ಅದು ಕಲಿಸಕ್ಕೆ ಬರೋದಿಲ್ಲ ಒಂದು ಸ್ಟೇಜ್, ಮುಂದಿನ ಸ್ಟೇಜು ತಿನ್ನಲಕ್ಕೂ ಬರೋದಿಲ್ಲ. ಇನ್ನು ಎತ್ತರ ಇಲ್ಲದೆ ಹೋದರೆ ನುಂಗ್ಲಕ್ಕೂ ಬರೋದು. ಅವಾಗ ಏನು ಮಾಡಬೇಕಾಗ, ಡ್ರಿಪ್ಸ್ ಹಾಕ್ಬೇಕು. ಆ ಸ್ಥಿತಿಯಲ್ಲಿ ದೇವರು ಏನು ಮಾಡ್ತಾನೆ ಈಗ, ದೇವರು ಸರ್ವಸ್ವತಂತ್ರ ಸ್ವಾತಂತ್ರ್ಯವನ್ನು ಹೇಳ್ತಕ್ಕಂಥ ಭಾಗ ಇದೆಲ್ಲ ಗೊತ್ತಾಗಿಬಿಟ್ರೆ ಈ ಸೈನ್ಸ್ಗೂ ಇದಕ್ಕೂ ಸಂಬಂಧನೂ ಗೊತ್ತಾಗುತ್ತೆ, ಇದು ಗೊತ್ತಾಗುತ್ತೆ. ಯಾವ ಸ್ಟೇಜಲ್ಲಿ ಯಾವ ಕ್ರಿಯೇಷನ್ ಯಾವ ರೀತಿ ಮುಂದೆ ಬಂತು, ಓವರ್ ನೈಟ್ ಆಗಿದ್ದಲ್ಲ ಇವೆಲ್ಲ ಕೂಡ. ಒಂದೊಂದು ಎಷ್ಟು ದಿವಸ ಬೇಕು ಇವಕ್ಕೆಲ್ಲ ಕೂಡ, ಒಂದು ಸ್ಟೇಜಲ್ಲಿ ಲಾಂಗ್ ಗ್ಯಾಪ್ ಇರುತ್ತೆ ಮಧ್ಯೆ ಮಧ್ಯೆ ಮಧ್ಯೆ. ಫೈನಲ್ ಶೇಪ್ ತೊಗೊಂಡಿದ್ದು ಭಾರಿ ಸ್ಟೇಜ್, ಲೇಟೆಸ್ಟ್ ಸ್ಟೇಜ್ನೊಳಗೆ ಗೊತ್ತಾಯ್ತಾ. ಇದು ಆಗ ಸೃಷ್ಟಿ ಇವರು ಸೈನ್ಸಿಟ್ಟು ಕೂಡ ಓವರ್ ನೈಟ್ ಬಂತೇನೆ ಒಪ್ಪೋದಿಲ್ಲ, ಅವರು ಕೂಡ ಲಾಂಗ್ ಇದರಲ್ಲಿ ಹೋಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಮಿಲಿಯನ್ಸ್ ಆಫ್ ಇಯರ್ಸ್ ರಿಪೀಟ್ ಆಗುತ್ತೆ, ಸೃಷ್ಟಿ ಕಾಲದಲ್ಲಿ ರಿಪೀಟ್ ಆಗುತ್ತೆ. ಪಳೆಯ ಕಾಲದಲ್ಲಿ ರಿವರ್ಸ್ ಹೋಗುತ್ತೆ, ಸೃಷ್ಟಿ ಕಾಲದಲ್ಲಿ ಈ ಥರ ಬರುತ್ತೆ. ದಾತ ಯಥಾಪೂರ್ವ ಕಲ್ಪೆ ಅಂತ ಅಲ್ಲಿ ಪ್ರೋಸೆಸ್ ಆಗಲೇಬೇಕು. ಪ್ರೋಸೆಸ್ ಅಡುಗೆ ಮಾಡ್ಬೇಕಾದ್ರೂ ಬಲಿ ಹೆಚ್ಚು ಅವೆಲ್ಲ ಕಾಮನ್ನೇ, ಬಲಿ ಹೆಚ್ಚೋದು, ಅಡಿಗೆ ಇಡೋದು, ಪಾತ್ರೆ ತೊಳೆಯೋದು ಅವೆಲ್ಲ ಯಥಾ ಪ್ರಕಾರ ಇದ್ದಿದ್ದೇನೆ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಾಪ್ಯತಮ.